Let's turn to Psalm 91.
ಕೀರ್ತನೆ 91ನೇ ಅಧ್ಯಾಯವನ್ನು ನೋಡ್ಕೊಳ್ಳೋಣ.
Psalm 91.
ಕೀರ್ತನೆ
and verse 14 to 16.
14-16.
Psalm 91 is a very wonderful psalm.
ಇದು ಒಂದು ಅದ್ಭುತವಾದ ಕೀರ್ತನೆಯಾಗಿದೆ.
And it speaks about the Lord's protection upon his people.
ದೇವರ ರಕ್ಷಣೆ ಆತನ ಜನರ ಮೇಲೆ ಇರೋದ್ರ ವಿಷಯವಾಗಿ ತಿಳಿಸುತ್ತದೆ.
That's something which we all need as we approach the end of time.
ನಾವು ಈ ಕಡೆ ದಿವಸಗಳನ್ನು ಮುಂದೆ ನೋಡುವಾಗ ಅದರ ಅವಶ್ಯಕತೆ ಬಹಳವಾಗಿರೋದನ್ನ ನೋಡ್ತೀವಿ.
Says here in verse the number of promises in those last three verses.
ಕಡೆಯ ಮೂರು ವಚನಗಳಲ್ಲಿ ನೋಡ್ಕೊಳ್ಳೋಣ.
Here are the promises there. First of all, he says, I will deliver him. Verse 14 of Psalm 91.
14ನೇ ವಚನದಲ್ಲಿ ಹೇಳುತ್ತೆ, ನಾನು ಅವನನ್ನು ರಕ್ಷಿಸುವೆನು ಅಂತ.
And then it says, I will set him on high.
ಆತನನ್ನು ಘನಪಡಿಸುವೆನು ಅಂತ ಹೇಳುತ್ತೆ ಇಲ್ಲಿ.
No. Verse 14.
ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ಅವನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು.
ಐ ವಿಲ್ ಸೆಟ್ ಹಿಮ್ ಆನ್ ಹೈ.
ಅವನನ್ನು ಉದ್ಧರಿಸುವೆನು.
ದೆನ್ ಐ ವಿಲ್ ಆನ್ಸರ್ ಹಿಮ್.
ಆತನ ಮೊರೆ ಇಡುವಾಗ ಅವನಿಗೆ ಉತ್ತರವನ್ನು ದಯಪಾಲಿಸುವೆನು.
ಐ ವಿಲ್ ಬಿ ವಿತ್ ಹಿಮ್ ಇನ್ ಟ್ರಬಲ್.
ಅವನ ಕಷ್ಟಗಳಲ್ಲಿ ನಾನು ಜೊತೆಯಲ್ಲಿ ಇರ್ತೀನಿ ಅಂತ.
ಐ ವಿಲ್ ರೆಸ್ಕ್ಯೂ ಹಿಮ್.
ಅವನನ್ನು ಕಾಪಾಡುವೆನು.
ಐ ವಿಲ್ ಆನರ್ ಹಿಮ್.
ಅವನನ್ನು ಘನಪಡಿಸುವೆನು.
ಐ ವಿಲ್ ಸ್ಯಾಟಿಸ್ಫೈ ಹಿಮ್.
ಅವನನ್ನು ತೃಪ್ತಿಪಡಿಸುವೆನು.
ಅಂಡ್ ಐ ವಿಲ್ ಲೆಟ್ ಹಿಮ್ ಸೀ ಮೈ ಸಾಲ್ವೇಷನ್.
ಅವನು ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ನನಗೆ.
Those are some tremendous promises if we can experience them.
ಈ ಒಂದು ಕೆಲವು ಅದ್ಭುತ ವಾಗ್ದಾನಗಳನ್ನು ನಾವು ಅನುಭವಿಸುವಂತವರಾಗಿದ್ದೇವೆ.
ಅಂಡ್ ದೇರ್ ಆರ್ ಸರ್ಟನ್ ಕಂಡೀಷನ್ಸ್ ಮೆನ್ಷನ್ಡ್ ಹಿಯರ್.
ಇಲ್ಲಿ ಕೆಲವು ನಿಯಮಗಳನ್ನು ತಿಳಿಸಿದ್ದಾರೆ, ಕಾಯ್ದೆಗಳನ್ನು.
ಫಸ್ಟ್ ಆಫ್ ಆಲ್
ಮೊದಲನೇ,
ಬಿಕಾಸ್ ಹಿ ಹ್ಯಾಸ್ ಲವ್ಡ್ ಮೀ.
ಯಾಕೆಂದ್ರೆ ಆತನು ನನ್ನನ್ನು ಪ್ರೀತಿಸುವನು ಅದರಿಂದ ಅಂತ
ಹೇಳಿ.
15ನೇ ವಚನದಲ್ಲಿ ನೋಡ್ತೀವಿ, ಆತನು ನನ್ನನ್ನು ಮೊರೆ ಇಡುವನು ಅಂತ ಹೇಳುತ್ತೆ.
ಹಿ ವಿಲ್ ಕಾಲ್ ಆನ್ ಮೀ.
ಮೊರೆ ಇಡುವೆನು.
ಅಂಡ್ ದೆನ್ ದ ಲಾಸ್ಟ್ ಪಾರ್ಟ್ ಆಫ್ ವರ್ಸ್ 14, ಹಿ ಹ್ಯಾಸ್ ನೋನ್ ಮೈ ನೇಮ್.
ಇಲ್ಲಿ 14ನೇ ವಚನದ ಕಡೆಯ ಭಾಗ ಹೇಳುತ್ತೆ, ನನ್ನ ನಾಮವನ್ನು ಅರಿತನಾಗಿರುವುದರಿಂದ ಅಂತ ಹೇಳುತ್ತೆ.
ಸೊ ಲೆಟ್ಸ್ ಜಸ್ಟ್ ಲುಕ್ ಅಟ್ ದೋಸ್ 3 ಥಿಂಗ್ಸ್.
ಈ ಮೂರು ವಿಷಯಗಳನ್ನು ನಾವು ಗಮನಿಸೋಣ.
What it means to love the Lord.
Now yen nodidvi modalu adanu preethistane.
To know his name.
Athana naamavannu arithanagiruddane.
And to call or to pray to him.
Athana mora ittu prarthistane anta nodtivi.
And if we do these things,
ee kelavu sangathigalannu naavu anusarisidre,
these things we can experience in our life.
ಈ ಉಳಿದ ವಾಗ್ದಾನಗಳನ್ನು ನಾವು ಅನುಭವಿಸ್ತೀವಿ ನಮ್ಮ ಜೀವಿತದಲ್ಲಿ.
He will deliver us from all types of problems.
ಎಲ್ಲ ಕಷ್ಟಗಳಿಂದ ನಮ್ಮನ್ನು ರಕ್ಷಿಸ್ತಾನೆ.
He will set us on high over sin and the devil.
ನಮ್ಮ ವಿರೋಧಿ ಸೈತನ್ನ ಮೇಲೆ ಉದ್ಧರಿಸ್ತಾನೆ ನಮ್ಮನ್ನ.
He will answer us.
ಆತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾನೆ.
And he will be with us in trouble.
ನಮ್ಮ ಕಷ್ಟಗಳಲ್ಲಿ ನಮ್ಮ ಜೊತೆಯಲ್ಲಿರ್ತಾನೆ.
Rescue us.
ನಮ್ಮನ್ನು ಕಾಪಾಡ್ತಾನೆ.
Honor us.
ನಮ್ಮನ್ನು ಘನಪಡಿಸ್ತಾನೆ.
Satisfy us.
ನಮ್ಮನ್ನ ತೃಪ್ತಿಪಡಿಸ್ತಾನೆ.
And show us his salvation.
ಆತನ ರಕ್ಷಣೆಯನ್ನು ನಮಗೆ ತೋರಿಸ್ತಾನೆ ಅಂತ ನೋಡ್ತೀವಿ.
The first commandment that Jesus said was to love God with all our hearts.
ಮೊದಲ ಒಂದು ನಿಯಮ ಕಾಯ್ದೆ ಯೇಸು ಹೇಳಿದ್ದು, ನಾವು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು.
And that's why that's the first thing mentioned here.
ಅದರಿಂದ ಇಲ್ಲಿ ಕೂಡ ಮೊದಲನೇ ವಿಷಯವಾಗಿ ಅದೇ ತಿಳಿಸಿದೆ.
Now even though that was the first commandment,
adu modala kaideyagidru,
nobody in the Old Testament could keep it.
Hale odambidikili yaru adana anusarisalik agilla.
They only kept the laws.
Avaru kelavu niyamagalannu matra anusarisidru.
You can keep God's commandments for various reasons.
Neevu bahalashtu vishaya karanagalinda neevu aa kaideyagalannu anusarisabodu.
See, nowadays many people are taught to give God money so that God will bless them.
ಇಂದಿನ ದಿವಸಗಳಲ್ಲಿ ನೋಡ್ತೀವಿ ಕೆಲವರು ಸಾರೋದು, ನೀವು ದೇವರಿಗೆ ಹಣ ಕೊಡಿ ಅವರು ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತ.
So that is like a business transaction with God.
ಅದು ಒಂದು ವ್ಯವಹಾರದಂತೆ ದೇವರ ಜೊತೆ ಮಾಡೋದು.
ದೇ ಮೇ ಬಿ ಒಬೇಯಿಂಗ್ ಎ ಕಮಾಂಡ್ಮೆಂಟ್ ಬಟ್ ದೇ ಆರ್ ನಾಟ್ ಡೂಯಿಂಗ್ ಇಟ್ ಔಟ್ ಆಫ್ ಲವ್.
ಅವರು ಒಂದು ಕಾಯ್ದೆಯನ್ನು ಅನುಸರಿಸುತ್ತಾ ಇರಬಹುದು, ಆದರೆ ಅದು ಪ್ರೀತಿಯಿಂದಲ್ಲ.
ವಿ ಮೇ ಕೀಪ್ ಎ ಕಮಾಂಡ್ಮೆಂಟ್ ಬಿಕಾಸ್ ವಿ ಆರ್ ಬೀಂಗ್ ಟ್ರಬಲ್ಡ್ ಇನ್ ಅವರ್ ಕಾನ್ಶಿಯನ್ಸ್.
ನಾವು ಯಾಕೆ ಈ ಕಾಯ್ದೆಯನ್ನು ಅನುಸರಿಸ್ತೀವಿ ಅಂದ್ರೆ ನಮ್ಮ ಮನಸಾಕ್ಷಿಯಲ್ಲಿ ಸ್ವಲ್ಪ ಚುಚ್ಚಾಗುತ್ತೆ ಅದರಿಂದ.
ಆರ್ ವಿ ಮೇ ಕೀಪ್ ಎ ಕಮಾಂಡ್ಮೆಂಟ್ ಬಿಕಾಸ್ ವಿ ಮೇ ಲೂಸ್ ಅವರ್ ಟೆಸ್ಟಿಮನಿ ಇಫ್ ವಿ ಡೋಂಟ್ ಕೀಪ್ ದ ಕಮಾಂಡ್ಮೆಂಟ್.
ನಾವು ನಮ್ಮ ಸಾಕ್ಷಿಯನ್ನು ಕಳ್ಕೊಳ್ಳೋದ್ರಿಂದ ನಾವು ನಮ್ಮ ಕಾಯ್ದೆಗಳನ್ನು ಕಾಪಾಡಿಕೊಳ್ಬಹುದು.
ಸೊ ದೇರ್ ಆರ್ ಮೆನಿ ರೀಸನ್ಸ್ ವೈ ವಿ ಕ್ಯಾನ್ ಅವಾಯ್ಡ್ ಸಿನ್.
ಪಾಪವನ್ನು ತಡೆಯೋದಕ್ಕೆ ಈ ತರ ಕೆಲವು ಕಾರಣಗಳಿರುತ್ತೆ.
ಅಂಡ್ ಇಫ್ ಯು ಅವಾಯ್ಡ್ ಸಿನ್ ಇಟ್ಸ್ ಗುಡ್.
ನೀವು ಪಾಪವನ್ನು ತಡೆದ್ರೆ ಅದು ಒಳ್ಳೆಯದು.
ಬಟ್ ಇಫ್ ಯು ಅವಾಯ್ಡ್ ಸಿನ್ ಫಾರ್ ದ ರಾಂಗ್ ರೀಸನ್ಸ್ ಯು ವಿಲ್ ನೆವರ್ ಬಿಕಮ್ ಸ್ಪಿರಿಚುವಲ್.
ನೀವು ತಪ್ಪು ಕಾರಣಗಳಿಗಾಗಿ ಆ ಪಾಪವನ್ನು ನೀವು ತಡೆದ್ರೆ ಅದು ಪ್ರಯೋಜನವಾಗೋದಿಲ್ಲ.
ಇಫ್ ಐ ಅವಾಯ್ಡ್ ಸಿನ್ ಬಿಕಾಸ್ ಅದರ್ ಪೀಪಲ್ ಮೇ ಕ್ಯಾಚ್ ಮೀ, ಇಟ್ಸ್ ಗುಡ್ ಬಟ್ ಇಟ್ಸ್ ನಾಟ್ ದ ಗುಡ್ ರೈಟ್ ರೀಸನ್.
ನಾವು ಪಾಪವನ್ನು ತಡೆಯೋದು ಬೇರೆಯವರಿಂದ ಹಿಡಿಯಲ್ಪಡ್ತೀವಿ ನೋಡಲ್ಪಡ್ತೀವಿ ಅಂತ ತಡೆದ್ರೆ ಅದು ಒಳ್ಳೆಯದು, ಆದರೆ ಅದು ಒಳ್ಳೆ ಪ್ರಯೋಜನ ಆಗೋದಿಲ್ಲ.
ಮೆನಿ ಆಫ್ ಗಾಡ್ಸ್ ಪೀಪಲ್ ಅವಾಯ್ಡ್ ಸಿನ್ ಬಟ್ ಫಾರ್ ದ ರಾಂಗ್ ರೀಸನ್ಸ್.
ಬಹಳಷ್ಟು ದೇವ ಜನರು ಪಾಪವನ್ನು ತಡೀತಾರೆ ಕೆಲವು ತಪ್ಪು ಕಾರಣಗಳಿಗಾಗಿ.
ಇಫ್ ಐ ಅವಾಯ್ಡ್ ಸಿನ್ ಬಿಕಾಸ್ ಐ ವಾಂಟ್ ಗಾಡ್ ಟು ಯೂಸ್ ಮೀ,
ನಾನು ಪಾಪವನ್ನು ತಡಿತೀನಿ ಯಾಕೆ ಅಂದ್ರೆ ದೇವರು ನನ್ನನ್ನು ಉಪಯೋಗಿಸಬೇಕು ಅಂತ.
ದಟ್ ಈಸ್ ಆಲ್ಸೋ ರಾಂಗ್ ರೀಸನ್.
ಅದು ಕೂಡ ತಪ್ಪು ಕಾರಣ.
ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಮೆನಿ ಪೀಪಲ್ ಅವಾಯ್ಡೆಡ್ ಸಿನ್ ಫಾರ್ ದ ರಾಂಗ್ ರೀಸನ್ಸ್.
ಈ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ ಬಹಳಷ್ಟು ಜನರು ಪಾಪವನ್ನು ತಡೆದ್ರು ಯಾಕೆ ಅಂದ್ರೆ ಬಹಳಷ್ಟು ತಪ್ಪು ಕಾರಣಗಳಿಗಾಗಿ.
ವಿ ಕ್ಯಾನ್ ಥಿಂಕ್ ವಿ ಆರ್ ಸ್ಪಿರಿಚುವಲ್ ಬಿಕಾಸ್ ವಿ ಅವಾಯ್ಡ್ ಸಿನ್.
ನಾವು ಆತ್ಮಿಕರು ಅಂತ ಅನ್ಕೊಳ್ಬಹುದು ಯಾಕೆ ಅಂದ್ರೆ ನಾವು ಪಾಪವನ್ನು ತಡೆಯೋದ್ರಿಂದ.
But if we avoid sin for the wrong reason, we are still in the old covenant.
Now, tappu karanigaligagi ee paapavanna tadadre naavu innu hale odambadikeyalli iddivi anta artha.
If we avoid sin for the wrong reason, we are still under the old covenant.
Naavu tappu karanigaligagi naavu paapavanna tadadre adu torusute naavu hale odambadikeyalli iddivi anta.
What is the right reason for keeping God's commandments?
Devara kaideyagalannu anusarisuvudakke yavudu olleya karanavagide.
We read in John's Gospel chapter 14.
Yohana 14ne adhyayadalli nodkoltivi.
Verse 15. If you love me, keep my commandments.
15ne vachana nannanna preethisidre neevu nanna kaideyannu anusarisiri anta helidare.
That is the only right reason for keeping God's commandments.
Adu onde ಸರಿಯಾದ ಕಾರಣವಾಗಿದೆ ಪಾಪವನ್ನು ತಡಿಲಿಕ್ಕೆ.
ಇಫ್ ವಿ ಕೀಪ್ ಗಾಡ್ಸ್ ಕಮಾಂಡ್ಮೆಂಟ್ಸ್ ಫಾರ್ ಎನಿ ಅದರ್ ರೀಸನ್ ವಿ ಆರ್ ಸ್ಟಿಲ್ ಅಂಡರ್ ದ ಲಾ.
ನಾವು ಯಾವುದೇ ಬೇರೆ ಕಾರಣಗಳಿಗಾಗಿ ಪಾಪವನ್ನು ತಡೆದ್ರೆ ನಾವು ಧರ್ಮಶಾಸ್ತ್ರದ ಕೆಳಗಿದ್ದೀವಿ ಅಂತ ಅರ್ಥ.
ಮೆನಿ ಕ್ರಿಶ್ಚಿಯನ್ಸ್ ಫೂಲ್ ದೆಮ್ಸೆಲ್ವ್ಸ್ ದಟ್ ದೇ ಆರ್ ಸ್ಪಿರಿಚುವಲ್ ಜಸ್ಟ್ ಬಿಕಾಸ್ ದೇ ಲಿವ್ ಅ ಗುಡ್ ಲೈಫ್.
ಬಹಳಷ್ಟು ದೇವಜನರು ಪಾಪವನ್ನು ತಡೆಯೋದ್ರಿಂದ ನಾವು ಆತ್ಮಿಕರು ಅಂತ ಅನ್ಕೊಳ್ತಾರೆ.
ಯು ನೋ ಇನ್ ದ ಲಾಸ್ಟ್ ಡೇ ವೆನ್ ವಿ ಸ್ಟ್ಯಾಂಡ್ ಬಿಫೋರ್ ದ ಲಾರ್ಡ್,
ನಾವು ಕಡೆಯ ದಿವಸದಲ್ಲಿ ಕರ್ತನ ಮುಂದೆ ನಿಂತ್ಕೊಂಡಾಗ
ದ ಲಾರ್ಡ್ ಇಸ್ ನಾಟ್ ಗೋಯಿಂಗ್ ಟು ಸಿ ವಾಟ್ ವಿ ಡಿಡ್.
ದೇವರು ನಾವು ಏನು ಮಾಡಿದ್ದೀವಿ ಅಂತ ನೋಡಲ್ಲ.
ಆಸ್ ಐ ವಾಸ್ ಸೇಯಿಂಗ್, ಇಫ್ ವಿ ಡೋಂಟ್ ಒಬೇ ದ ಕಮಾಂಡ್ಮೆಂಟ್ಸ್ ಬಿಕಾಸ್ ವಿ ಲವ್ ದ ಲಾರ್ಡ್, ದಟ್ ಇಸ್ ದ ರಾಂಗ್ ರೀಸನ್.
ನಾವು ಕರ್ತನನ್ನು ಪ್ರೀತಿಸೋದ್ರಿಂದ ಆತನ ಆಜ್ಞೆಗಳನ್ನು ಪರಿಪಾಲಿಸಿಲ್ಲ ಅಂದರೆ ಅದು ತಪ್ಪಾಗುತ್ತೆ.
ಇಫ್ ಐ ಕೀಪ್ ದ ಕಮಾಂಡ್ಮೆಂಟ್ಸ್ ಬಿಕಾಸ್ ಐ ವಾಂಟ್ ಟು ಗೆಟ್ ಎ ಬ್ಲೆಸಿಂಗ್,
ನಾನು ನನಗೆ ಆಶೀರ್ವಾದ ಸಿಗಬೇಕು ಅಂತ ನಾವು ಆಜ್ಞೆಗಳನ್ನು ಅನುಸರಿಸ್ತೀನಿ.
ಆರ್ ಇಫ್ ಐ ಕೀಪ್ ದ ಕಮಾಂಡ್ಮೆಂಟ್ಸ್ ಬಿಕಾಸ್ ಐ ವಾಂಟ್ ಟು ಹ್ಯಾವ್ ಅ ಗುಡ್ ಟೆಸ್ಟಿಮನಿ,
ನನಗೆ ಒಳ್ಳೆಯ ಸಾಕ್ಷಿ ಇರಬೇಕು ಅಂತ ದೇವರ ಆಜ್ಞೆಯನ್ನು ಅನುಸರಿಸ್ತೀನಿ.
ಇಫ್ ಐ ಕೀಪ್ ದ ಕಮಾಂಡ್ಮೆಂಟ್ಸ್ ಬಿಕಾಸ್ ಐ ವಾಂಟ್ ಗಾಡ್ ಟು ಯೂಸ್ ಮೀ,
ನಾನು ದೇವರ ಆಜ್ಞೆಗಳನ್ನು ಕಾಪಾಡ್ತೀನಿ ಯಾಕೆ ಅಂದ್ರೆ ನಾನು ದೇವರಿಂದ ಉಪಯೋಗಿಸಲ್ಪಡಬೇಕು ಅಂತ.
ಇಫ್ ಐ ಕೀಪ್ ದ ಕಮಾಂಡ್ಮೆಂಟ್ಸ್ ಬಿಕಾಸ್ ಐ ವಾಂಟ್ ಗಾಡ್ ಟು ಬ್ಲೆಸ್ ಮೀ ಆರ್ ರಿವಾರ್ಡ್ ಮೀ ಇನ್ ಸಮ್ ವೇ,
ನನಗೆ ದೇವರು ಯಾವುದೇ ತರದಲ್ಲಿ ಬಹುಮಾನವನ್ನು ಕೊಡಬೇಕು ಅಥವಾ ಆಶೀರ್ವದಿಸಬೇಕು ಅಂತ ನಾನು ದೇವರ
ಆಜ್ಞೆಗಳನ್ನು.
ನಾನು ಈ ನಿತ್ಯತ್ವದಲ್ಲಿ ಒಂದು ಬಹುಮಾನ ಪಡ್ಕೊಂಡ್ರು ಪರವಾಗಿಲ್ಲ. ನೀವು ನಂಬಿಗಸ್ತರಾಗಿದ್ರೆ ನಿಮಗೆ ದೇವರು ಆತನ ಮೊದಲಗಿತಿಯಾಗಿ ತಗೊಳ್ತಾನೆ ಅಂತ ಅನ್ಬಿಟ್ಟು ಕೆಲವರು ಬೋಧನೆ ಮಾಡ್ತಾರೆ.
ಆಲ್ ದಿಸ್ ಇಸ್ ಲೀಗಲಿಸಂ.
ಅದೆಲ್ಲ ಒಂದು ಧರ್ಮಶಾಸ್ತ್ರ ನೀತಿಯಾಗಿದೆ.
ಮೆನಿ ಪೀಪಲ್ ಥಿಂಕ್ ದಟ್ ದೇ ಆರ್ ಫ್ರೀ ಫ್ರಮ್ ದಿ ಓಲ್ಡ್ ಕವೆನೆಂಟ್, ದೇ ಆರ್ ನಾಟ್.
ಬಹಳಷ್ಟು ಜನ ಅಂದ್ಕೊಳ್ತಾರೆ ನಾವು ಹಳೆ ಒಡಂಬಡಿಕೆಯಲ್ಲಿ ಬಿಡಿಸಲ್ಪಟ್ಟಿದ್ದೀವಿ ಅಂತ, ಆದರೆ ಅದು ತಪ್ಪು.
ದಿ ಓನ್ಲಿ ಬೇಸಿಸ್ ಆನ್ ವಿಚ್ ಎ ಪರ್ಸನ್ ಕೀಪ್ಸ್ ದ ಕಮಾಂಡ್ಮೆಂಟ್ಸ್ ಅಂಡರ್ ದ ನ್ಯೂ ಕವೆನಂಟ್ ಇಸ್ ಬಿಕಾಸ್ ಹಿ ಲವ್ಸ್ ದ ಲಾರ್ಡ್.
ಒಂದೇ ಒಂದು ಕಾರಣ, ಒಬ್ಬ ಮನುಷ್ಯ ದೇವರ ಆಜ್ಞೆಗಳನ್ನು ಪರಿಪಾಲಿಸ್ತಾನೆ, ದೇವರನ್ನ ಪ್ರೀತಿಸೋದ್ರಿಂದ ಅಂದ್ರೆ ಅದೇ ಹೊಸ ಒಡಂಬಡಿಕೆ.
ದಟ್ ಇಸ್ ವಾಟ್ ದ ಲಾ ಕುಡ್ ನಾಟ್ ಅಕಾಂಪ್ಲಿಷ್ ಇನ್ ಪೀಪಲ್.
ಅದು ಮಾತ್ರ ದೇವರ ಧರ್ಮಶಾಸ್ತ್ರದಿಂದ ಜನ ಅನುಸರಿಸಲಿಕ್ಕೆ ಆಗಲಿಲ್ಲ.
ವಿ ರೀಡ್ ಇನ್ ರೋಮನ್ಸ್ ಚಾಪ್ಟರ್ 8,
ರೋಮಾ 8ರಲ್ಲಿ ನೋಡ್ತೇವೆ.
ರೋಮನ್ಸ್ ಚಾಪ್ಟರ್ 8,
ರೋಮಾ 8 ನೋಡ್ಕೊಳ್ಳೋಣ.
ಅಂಡ್ ವರ್ಸ್ 3,
ಮೂರನೇ ವಚನವನ್ನು ನೋಡೋಣ.
ವಾಟ್ ದ ಲಾ ಕುಡ್ ನಾಟ್ ಡೂ ಬಿಕಾಸ್ ಇಟ್ ವಾಸ್ ವೀಕ್ ಥ್ರೂ ದ ಫ್ಲೆಶ್ ಗಾಡ್ ಡಿಡ್.
ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೇ ಇತ್ತು ಅದನ್ನು ದೇವರು ಮಾಡಿದನು.
ವಾಟ್ ವಾಸ್ ಇಟ್ ದ ಲಾ ಕುಡ್ ನಾಟ್ ಡೂ?
ಧರ್ಮಶಾಸ್ತ್ರ ಏನ್ ಮಾಡ್ಲಿಕ್ಕಾಗಿಲ್ಲ?
ದ ಲಾ ಪುಟ್ ಅ ಫಿಯರ್ ಇನ್ ಟು ಪೀಪಲ್ ಸೋ ದಟ್ ದೇ ಲಿವ್ಡ್ ಅ ಗುಡ್ ಲೈಫ್.
ಈ ಧರ್ಮಶಾಸ್ತ್ರ ಜನರಲ್ಲಿ ಎಂತ ಭಯವನ್ನ ಹುಟ್ಟಿಸಿತ್ತು ಅಂದ್ರೆ ಅವರು ಒಳ್ಳೆಯ ಜೀವಿತವನ್ನ ನಡೆಸ್ತಾ ಇದ್ರು, ಈ ಆಜ್ಞೆಗಳನ್ನು ಅನುಸರಿಸ್ತಾ ಇದ್ರು.
ಇಟ್ ಕುಡ್ ನಾಟ್ ಮೇಕ್ ದೆಮ್ ಲಿವ್ ಅ ಗುಡ್ ಲೈಫ್ ಔಟ್ ಆಫ್ ಲವ್ ಫಾರ್ ದ ಲಾರ್ಡ್.
ಅದು ದೇವರನ್ನ ಪ್ರೀತಿಸೋದ್ರಿಂದ ಅವರು ಒಳ್ಳೆ ಜೀವಿತ ನಡೆಸಬೇಕು, ಕಾಯ್ದೆ ಅನುಸರಿಸಬೇಕು ಅಂತ ಮಾಡಲಿಲ್ಲ.
ಇಟ್ ವಾಸ್ ಔಟ್ ಆಫ್ ಫಿಯರ್ ದಟ್ ಇಫ್ ಐ ಡೋಂಟ್ ಲಿವ್ ಅ ಗುಡ್ ಲೈಫ್, ಐ ಡೋಂಟ್ ಒಬೇ ಗಾಡ್ಸ್ ಕಮಾಂಡ್ಮೆಂಟ್ಸ್ ಹಿ ವಿಲ್ ಪನಿಶ್ ಮೀ.
ಅದು ಒಂದು ಭಯವನ್ನ ಉಂಟು ಮಾಡಿತ್ತು, ನಾನು ದೇವರ ಆಜ್ಞೆಗಳನ್ನು ಅನುಸರಿಸಿಲ್ಲ ಅಂದ್ರೆ ದೇವರು ಏನಾದರೂ ಮಾಡ್ತಾರೆ ಅನ್ನೋದು.
ಆರ್ ದಟ್ ಇಫ್ ಐ ಕೀಪ್ ದ ಕಮಾಂಡ್ಮೆಂಟ್ಸ್ ಐಲ್ ಗೆಟ್ ಸಮ್ ರಿವಾರ್ಡ್.
ಅಥವಾ ನಾನು ಈ ಆಜ್ಞೆಗಳನ್ನು ಅನುಸರಿಸಿದ್ರೆ ದೇವರು ನನಗೆ ಬಹುಮಾನ ಕೊಡ್ತಾರೆ ಅಂತ.
ಸೊ ಮೋರ್ ಇಂಪಾರ್ಟೆಂಟ್ ದೆನ್ ಯುವರ್ ಸೀಯಿಂಗ್ ವೆದರ್ ಯು ಆರ್ ಕೀಪಿಂಗ್ ದ ಕಮಾಂಡ್ಮೆಂಟ್ಸ್, ಯು ಮಸ್ಟ್ ಸೀ ವೈ ಯು ಆರ್ ಕೀಪಿಂಗ್ ದ ಕಮಾಂಡ್ಮೆಂಟ್ಸ್.
ನೀವು ಈ ಆಜ್ಞೆಗಳನ್ನು ಅನುಸರಿಸ್ತೀರಾ ಅಂತ ನೋಡೋದಕ್ಕಿಂತ ಮುಖ್ಯವಾಗಿ ಯಾಕೆ ಅದನ್ನು ಅನುಸರಿಸ್ತೀರಾ ಅಂತ ನೋಡ್ಕೊಳ್ಬೇಕಾಗಿದೆ.
ಮೆನಿ ಆಫ್ ಯು ಗೋ ಟು ಚರ್ಚ್ ಸರ್ವಿಸ್ ಎವ್ರಿ ಸಂಡೇ.
ಬಹಳಷ್ಟು ಜನ ನಮ್ಮಲ್ಲಿ ಪ್ರತಿ ಭಾನುವಾರ ಸಭೆ ಕೂಟಗಳಿಗೆ ಹೋಗ್ತೀವಿ.
ವೀಕ್ ಡೇ ಆಲ್ಸೋ ಪರ್ಹ್ಯಾಪ್ಸ್,
ವಾರದಲ್ಲಿ ಕೂಡ ಹೋಗ್ತೀವಿ.
ಬಟ್ ದಿ ಇಂಪಾರ್ಟೆಂಟ್ ಥಿಂಗ್ ಇಸ್ ನಾಟ್ ವೆದರ್ ಯು ಗೋ ಟು ದ ಮೀಟಿಂಗ್, ಇಂಪಾರ್ಟೆಂಟ್ ಕ್ವೆಶನ್ ಇಸ್ ವೈ ಡಿ ಯು ಗೋ ಟು ದ ಮೀಟಿಂಗ್.
ಇಲ್ಲಿ ಮುಖ್ಯವಾದ ಪ್ರಶ್ನೆ, ನೀವು ಎಷ್ಟು ಕೂಟಗಳಿಗೆ ಹೋಗ್ತೀರಾ ಅಂತಿಲ್ಲ, ಯಾಕೆ ಹೋಗ್ತೀರಾ ಅಂತ.
ದಟ್ ಓನ್ಲಿ ಯು ಕ್ಯಾನ್ ಆನ್ಸರ್.
ಅದು ನೀವು ಮಾತ್ರ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ.
ಅದರ್ ಪೀಪಲ್ ಸೀ ಯು ಅಟ್ ದ ಮೀಟಿಂಗ್,
ಬೇರೆ ಜನರು ನಿಮ್ಮನ್ನ ಕೂಟಗಳಲ್ಲಿ ನೋಡ್ತಾರೆ.
ಬಟ್ ಗಾಡ್ ಸೀಸ್ ವೈ.
ಆದರೆ ದೇವರು ನೋಡ್ತಾರೆ ನೀವು ಯಾಕೆ ಬಂದಿದ್ದೀರಾ ಅಂತ.
ಎವ್ರಿಥಿಂಗ್ ಯು ಸೀ ಇನ್ ದ ನ್ಯೂ ಟೆಸ್ಟಮೆಂಟ್ ದ ಇಂಪಾರ್ಟೆಂಟ್ ಕ್ವೆಶನ್ ಇಸ್ ವೈ ಡಿಡ್ ಯು ಡೂ ಇಟ್.
ಹೊಸ ಒಡಂಬಡಿಕೆಯಲ್ಲಿ ಮುಖ್ಯವಾದ ಅವಶ್ಯಕತೆ ಏನಂದ್ರೆ ಯಾಕೆ ನೀವು ಮಾಡ್ತೀರಾ ಅಂತ.
ಸೀ 1 ಕೊರಿಂಥಿಯನ್ಸ್ ಚಾಪ್ಟರ್ 4,
ಒಂದು ಕೊರಿಂಥ 4ರಲ್ಲಿ ನೋಡ್ಕೊಳ್ಳೋಣ.
ವರ್ಸ್ 5,
ನಾಲ್ಕು ಐದನೇ ವಚನವನ್ನು ನೋಡಿ.
ವಿ ನೋ ದಟ್ ಜೀಸಸ್ ಟೋಲ್ಡ್ ಅಸ್ ನಾಟ್ ಟು ಜಡ್ಜ್ ಅದರ್ಸ್.
ಈ ನಮಗೆ ಗೊತ್ತಿದೆ, ಯೇಸು ಹೇಳಿದ್ರು ಬೇರೆಯವ್ರನ್ನ ತೀರ್ಪು ಮಾಡಬೇಡಿ ಅಂತ.
ವೈ ಶುಡ್ ವಿ ನಾಟ್ ಜಡ್ಜ್ ಅದರ್ಸ್,
ಯಾಕೆ ನಾವು ಬೇರೆಯವ್ರನ್ನ ತೀರ್ಪು ಮಾಡಬಾರ್ದು?
ಲಿಸನ್, ದಿಸ್ ಇಸ್ ದ ರೀಸನ್.
ಇಲ್ಲಿ ಕೇಳಿ, ಇದೇ ಕಾರಣ.
ಬಿಕಾಸ್ ಈವನ್ ದೋ ಯು ಸೀ ವಾಟ್ ದೇ ಡೂ, ಯು ಡೋಂಟ್ ನೋ ವೈ ದೇ ಡಿಡ್ ಇಟ್.
ಯಾಕೆ ಅಂದ್ರೆ ಅವರು ಏನೋ ಒಳ್ಳೇದು ಮಾಡೋದನ್ನ ನೀವು ನೋಡಿದ್ರು ನಿಮಗೆ ಗೊತ್ತಿರಲ್ಲ ಯಾಕೆ ಅವ್ರು ಮಾಡಿದ್ರು ಅಂತ.
ಯು ಕ್ಯಾನ್ ಜಡ್ಜ್ ದೇರ್ ಆಕ್ಷನ್,
ಅವರ ಒಂದು ಕ್ರಿಯೆಯನ್ನ ನೀವು ತೀರ್ಪು ಮಾಡಬಹುದು.
ಇಫ್ ಯು ಆರ್ ಟ್ರೈಂಗ್ ಟು ಡಿಸರ್ನ್ ವೆದರ್ ಎ ಪರ್ಸನ್ ಇಸ್ ಎ ಟ್ರೂ ಪ್ರಾಫಿಟ್ ಆರ್ ಎ ಫಾಲ್ಸ್ ಪ್ರಾಫಿಟ್,
ನೀವು ಒಬ್ಬ ಪ್ರವಾದಿ ನಿಜವಾದವನ ಸುಳ್ಳಾದವನ ಅಂತ ವಿವೇಕಿಸ್ಲಿಕ್ಕೆ ಹೋದ್ರೆ,
ದೆನ್ ಆಫ್ ಕೋರ್ಸ್ ವಿ ಹ್ಯಾವ್ ಟು ಗೋ ಬೈ ದಿ ಎಕ್ಸ್ಟರ್ನಲ್ ಫ್ರೂಟ್ ಬಿಕಾಸ್ ಜೀಸಸ್ ಸೆಡ್ ಬೈ ದೇರ್ ಫ್ರೂಟ್ ಯು ಶಾಲ್ ನೋ ದೆಮ್.
ಅದು ಆ ವಿಷಯದಲ್ಲಿ ನಾವು ಅವರ ಹೊರಗಿನ ಫಲಗಳನ್ನು ನೋಡಿ ಕಂಡುಹಿಡಿಬೇಕು, ಯೇಸು ಹೇಳಿದ್ದಾರೆ.
ಸೊ ವೆನ್ ಐ ಸೀ ಸಮ್ ಪ್ರೀಚರ್ ಗೋಯಿಂಗ್ ಆಫ್ಟರ್ ಮನಿ, ಐ ಡಿಸರ್ನ್ ದಟ್ ದಟ್ಸ್ ಫಾಲ್ಸ್ ಪ್ರಾಫಿಟ್.
ನಾನು ಒಬ್ಬ ಪ್ರವಾದಿ, ಒಬ್ಬ ಪ್ರಸಂಗಿ ಹಣದ ಹಿಂದೆ ಹೋಗೋದು ನೋಡಿದ್ರೆ ನಾನು ಅದನ್ನ ವಿವೇಕಿಸ್ತೀನಿ, ಅವನು ತಪ್ಪು ದಾರಿಲಿ ಹೋಗ್ತಾ ಇದ್ದಾನೆ ಅಂತ.
ಐ ಸೀ ಎ ಪ್ರಾಫಿಟ್ ಆಕ್ಟಿಂಗ್ ವೆರಿ ಪ್ರೌಡ್,
ಒಬ್ಬ ಪ್ರವಾದಿ ತುಂಬಾ ಅಹಂಕಾರವಾಗಿ ನಡ್ಕೊಳ್ತಾ ಇದ್ರೆ,
ಅಂಡ್ ಐ ಸೇ ಓಕೆ ಫಾಲ್ಸ್ ಪ್ರಾಫಿಟ್,
ನಾನು ಅನ್ಕೊಂತೀನಿ ಅವನು ಸುಳ್ಳು ಪ್ರವಾದಿ ಅಂತ.
ಸೊ ದೋಸ್ ಥಿಂಗ್ಸ್ ಆರ್ ಡಿಸರ್ನಿಂಗ್ ಬಿಕಾಸ್ ಐ ವಾಂಟ್ ಟು ಕೀಪ್ ಅವೇ ಫ್ರಮ್ ಎರರ್.
ಅದು ವಿವೇಕವಾಗಿದೆ, ಯಾಕೆಂದ್ರೆ ನಾವು ತಪ್ಪಿನಿಂದ ನಾವು ಕಾಪಾಡಿಕೊಳ್ಳಿಕ್ಕೆ.
ಬಟ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಜಡ್ಜಿಂಗ್ ಪೀಪಲ್, ಜೀಸಸ್ ಡೋಂಟ್ ಜಡ್ಜ್ ದೆಮ್.
ನಾವು ಇಲ್ಲಿ ತೀರ್ಪಿನ ಬಗ್ಗೆ ಮಾತಾಡುವಾಗ ಯೇಸು ಹೇಳಿದ್ರು ಯಾರನ್ನು ತೀರ್ಪು ಮಾಡಬೇಡಿ ಅಂತ.
ವೆನ್ ಯು ಸೀ ಸಂಬಡಿ ಡೂ ಸಮಥಿಂಗ್,
ನೀವು ಯಾರೋ ಒಬ್ರು ಏನೋ ಮಾಡೋದನ್ನ ನೋಡಿದ್ರೆ,
ಯು ರಿಯಲಿ ಡೋಂಟ್ ನೋ ವೈ ಹಿ ಡಿಡ್ ಇಟ್,
ನಿಮಗೆ ನಿಜವಾಗಿ ಗೊತ್ತಿಲ್ಲ ಯಾಕೆ ಅವನು ಮಾಡಿದನು ಅಂತ.
ಮೇ ಬಿ ಎ ಗುಡ್ ರೀಸನ್, ಮೇ ಬಿ ಎ ಬ್ಯಾಡ್ ರೀಸನ್, ಐ ಡೋಂಟ್ ನೋ.
ಒಂದು ಒಳ್ಳೆಯ ಕಾರಣ ಇರಬಹುದು ಅಥವಾ ಕೆಟ್ಟ ಕಾರಣ ಇರಬಹುದು, ಆದರೆ
ಮೋಟಿವ್ ಓನ್ಲಿ ಗಾಡ್ ಕ್ಯಾನ್ ಸೀ.
ಆದರೆ ಆ ಒಳಗಿನ ಉದ್ದೇಶ ದೇವರು ಮಾತ್ರ ನೋಡ್ತಾರೆ.
ಅಂಡ್ ದೇರ್ ವಿ ರೀಡ್ ಇನ್ ವರ್ಸ್ 5, ಡೋಂಟ್ ಗೋ ಆನ್ ಪಾಸಿಂಗ್ ಜಜ್ಮೆಂಟ್ ಬಿಫೋರ್ ದ ರೈಟ್ ಟೈಮ್.
ಇಲ್ಲಿ 5ನೇ ವಚನದಲ್ಲಿ ನೋಡ್ತೀವಿ, ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ.
ಗಾಡ್ ಸೇಸ್ ಯು ವಾಂಟ್ ಟು ಜಡ್ಜ್, ಐಲ್ ಗಿವ್ ಯು ಪ್ಲೆಂಟಿ ಆಫ್ ಆಪರ್ಚುನಿಟಿ ಟು ಜಡ್ಜ್, ಬಟ್ ವೇಟ್.
ನೀವು ತೀರ್ಪು ಮಾಡಬೇಕಾ, ನಾನು ಬಹಳಷ್ಟು ಸಮಯ ಕೊಡ್ತೀನಿ, ಆದರೆ ಕಾಯಿರಿ.
ಯು ಕ್ಯಾನ್ ಜಡ್ಜ್ ಎವ್ರಿಬಡಿ,
ನೀವು ಎಲ್ಲರನ್ನೂ ತೀರ್ಪು ಮಾಡಬಹುದು,
ಬಟ್ ನಾಟ್ ನೌ,
ಆದರೆ ಇವಾಗಲ್ಲ.
ಆಫ್ಟರ್ ಐ ರಿಟರ್ನ್ ಟು ದಿ ಅರ್ತ್ ದ ಲಾರ್ಡ್ ಸೇಸ್,
ನಾನು ಈ ಲೋಕಕ್ಕೆ ತಿರುಗಿ ಬಂದಾಗ,
ಅಂಡ್ ಐ ವಿಲ್ ಶೋ ಯು ಎವ್ರಿಬಡಿಸ್ ಮೋಟಿವ್ಸ್,
ನಾನು ಎಲ್ಲರ ಆ ಉದ್ದೇಶಗಳನ್ನು ನಾವು ತೋರಿಸ್ತೀವಿ.
ಅಟ್ ದ ಜಡ್ಜ್, ಅಟ್ ಮೈ ಜಡ್ಜ್ಮೆಂಟ್ ಸೀಟ್,
ಆ ಒಂದು ತೀರ್ಪಿನ ದಿನದಂದು,
ದೆನ್ ಯು ಪ್ಲೀಸ್ ಪಾಸ್ ಯುವರ್ ಜಡ್ಜ್ಮೆಂಟ್ಸ್,
ನಂತರ ನಿಮ್ಮ ತೀರ್ಪುಗಳನ್ನು ಕೊಡಿ ನೀವು.
ದಟ್ಸ್ ವಾಟ್ ಹಿ ಸೇಯಿಂಗ್ ಇನ್ ದಿಸ್ ವರ್ಸ್.
ಈ ವಾಕ್ಯದಲ್ಲಿ ಅದೇ ಹೇಳ್ತಾ ಇರೋದು.
ಹಿ ಡಿಡ್ನ್ಟ್ ಸೇ ಡೋಂಟ್ ಜಡ್ಜ್ ಅಟ್ ಆಲ್,
ಇಲ್ಲಿ ಹೇಳ್ತಾ ಇರೋದು ನೀವು ತೀರ್ಪು ಮಾಡಲೇಬೇಡಿ ಅಂತ.
ಹಿ ಸೇಸ್ ಡೋಂಟ್ ಜಡ್ಜ್ಮೆಂಟ್ ಬಿಫೋರ್ ದ ಟೈಮ್,
ಸಮಯಕ್ಕೆ ಮೊದಲು ತೀರ್ಪು ಮಾಡಬೇಡಿ ಅಂತ ಹೇಳ್ತಾರೆ.
ಯು ವೇಟ್,
ನೀವು ಕಾಯಿರಿ.
ವೈ ಯು ಇನ್ ಸಚ್ ಎ ಹರಿ ಟು ಜಡ್ಜ್,
ಯಾಕೆ ಅಷ್ಟು ಆತುರರಾಗಿದ್ದೀರ ತೀರ್ಪು ಮಾಡಲಿಕ್ಕೆ?
ಯು ನೋ ದಟ್ ಇಸ್ ಒನ್ ಆಫ್ ದ ಈವಿಲ್ಸ್ ಇನ್ ಅವರ್ ನೇಚರ್.
ಇದು ಒಂದು ದುಷ್ಟತನವಾಗಿದೆ ಈ ದಿನ ಈ ಕಾಲದಲ್ಲಿ.
ದ ಬೈಬಲ್ ಸೇಸ್ ಇನ್ ಹೀಬ್ರೂಸ್ 9:27,
ಹಿಬ್ರಿಯ 9:27 ಹೇಳುತ್ತೆ,
ದಟ್ ಗಾಡ್ ಇಸ್ ಅಪಾಯಿಂಟೆಡ್ ಫಾರ್ ಮೆನ್ ಫಸ್ಟ್ ಟು ಡೈ ಅಂಡ್ ದೆನ್ ಟು ಬಿ ಜಡ್ಜ್ಡ್.
ಜನರಿಗೆ ದೇವರು ಮೊದಲು ಸಾಯಲಿಕ್ಕೆ ನಂತರ ತೀರ್ಮಾನವನ್ನ ನಿಗದಿಪಡಿಸಿದ್ದಾರೆ.
When does God judge a person?
ಯಾವಾಗ ದೇವರು ಒಬ್ಬ ಮನುಷ್ಯನ ತೀರ್ಪು ಮಾಡ್ತಾರೆ?
After he dies.
ಅವನು ಸತ್ತ ನಂತರ ಮಾತ್ರ.
When do we judge people?
ನಾವು ಯಾವಾಗ ತೀರ್ಪು ಮಾಡ್ತೀವಿ?
Long before they die.
ಅವರು ಸಾಯೋದಕ್ಕೆ ಬಹಳ ಮೊದಲು.
That is the difference between God and man.
ಅದೇ ವ್ಯತ್ಯಾಸ ದೇವರಿಗೂ ಮನುಷ್ಯನಿಗೆ.
God is very patient with people.
ದೇವರು ಬಹಳ
ನಿಧಾನವಾಗಿದ್ದಾರೆ
ಜನರ ಮಧ್ಯ ವಿಷಯದಲ್ಲಿ.
ಐ ಹೋಪ್ ಹಿ ವಿಲ್ ಚೇಂಜ್ ಬಿಫೋರ್ ಹಿ ಡೈಸ್.
ಅವರು ಭರವಸೆ ಇಡ್ತಾರೆ, ಓ ಸಾಯೋದ್ರ ಮೊದಲು ಬದಲಾಗಬಹುದು ಅಂತ.
ವಿ ಆಲ್ರೆಡಿ ಪಾಸ್ ಜಜ್ಮೆಂಟ್,
ಆದ್ರೆ ನಾವು ತೀರ್ಮಾನವನ್ನು ಕೊಟ್ಟು
ಬಿಫೋರ್ ಹಿ ಡೈಸ್,
ಅವನು ಸಾಯೋಕ್ಕೆ ಬಹಳ ಮೊದಲು.
ದಟ್ ಈಸ್ ದ ವರ್ಕ್ ಆಫ್ ದ ಡೆವಿಲ್,
ಅದು ಸೈತಾನನ ಕೆಲಸವಾಗಿದೆ.
ದ ಡೆವಿಲ್ ಇಸ್ ಜಡ್ಜಿಂಗ್ ಪೀಪಲ್ ಬಿಫೋರ್ ದೇ ಡೈ.
ಸೈತಾನನು ಒಬ್ಬ ಮನುಷ್ಯ ಸಾಯೋ ಮೊದಲೇ ತೀರ್ಮಾನ ಕೊಡ್ತಾನೆ.
ಗಾಡ್ ಜಡ್ಜಸ್ ಪೀಪಲ್ ಆಫ್ಟರ್ ದೇ ಡೈ.
ದೇವರು ಒಬ್ಬ ಮನುಷ್ಯ ಸತ್ತ ನಂತರ ತೀರ್ಮಾನವನ್ನು
ಕೊಡ್ತಾರೆ. And if you judge people before they die,
ನೀವು ಒಬ್ಬ ಮನುಷ್ಯ ಸಾಯೋದಕ್ಕೆ ಮೊದಲು ತೀರ್ಮಾನ ಕೊಟ್ಟರೆ,
you are in fellowship with the devil.
ನೀವು ಸೈತಾನನ ಜೊತೆ ಅನ್ಯೋನ್ಯತೆ ಮಾಡ್ತಾ ಇದ್ದೀರಿ ಅಂತ. ಇದರಲ್ಲಿ ಅದೇ ಹೇಳ್ತಾ ಇರೋದು.
You can judge but don't judge before the time.
ನೀವು ತೀರ್ಪು ಮಾಡಬಹುದು, ಆದರೆ ಸಮಯಕ್ಕೆ ಮೊದಲು ತೀರ್ಪು ಮಾಡಬೇಡಿ.
Wait.
ಕಾಯಿರಿ.
Wait until the Lord comes.
ಕರ್ತನು ಬರುವವರೆಗೂ ಕಾಯಿರಿ ಅಂತ.
And then when he comes,
ಅವನು ಬಂದ ನಂತರ,
he will bring to light two things.
ಎರಡು ವಿಷಯಗಳನ್ನು ಇಲ್ಲಿ ಬೆಳಕಿಗೆ ತರೋದನ್ನ ನೋಡಿ.
ಫಸ್ಟ್ ಆಫ್ ಆಲ್, ಹೀ ವಿಲ್ ಬ್ರಿಂಗ್ ಟು ಲೈಟ್ ಆಲ್ ದ ಥಾಟ್ಸ್ ಇನ್ ಅ ಪರ್ಸನ್ಸ್ ಹಾರ್ಟ್.
ಇಲ್ಲಿ ಮೊದಲನೇದಾಗಿ ಆತನ ಹೃದಯದ ಆಲೋಚನೆಗಳನ್ನು ಪ್ರತ್ಯಕ್ಷಪಡಿಸುತ್ತಾನೆ.
ದೆನ್ ಹೀ ವಿಲ್ ಬ್ರಿಂಗ್ ಟು ಲೈಟ್ ದ ಮೋಟಿವ್ ವಿತ್ ವಿಚ್ ಹೀ ಡಿಡ್ ದೋಸ್ ಥಿಂಗ್ಸ್.
ಅವನು ಯಾವ ಉದ್ದೇಶಗಳಿಗಾಗಿ ಅದನ್ನು ಮಾಡಿದನು ಅನ್ನೋದನ್ನ ಹೊರತರ್ತಾರೆ.
ನೌ ದೀಸ್ ಆರ್ ದ ಟೂ ಥಿಂಗ್ಸ್ ಇನ್ ಅದರ್ ಪರ್ಸನ್ಸ್ ಲೈಫ್ ಯು ಡೋಂಟ್ ನೋ.
ಈ ಎರಡು ವಿಷಯಗಳು ಬೇರೊಬ್ಬನ ಜೀವಿತದಲ್ಲಿ ನಮಗೆ ಗೊತ್ತಿಲ್ಲ.
See, even if you've known me for many years, you don't know my thoughts.
ನನಗೆ ನೀವು ನನ್ನನ್ನು ನೀವು ಬಹಳ ವರ್ಷದಿಂದ ತಿಳ್ಕೊಂಡಿದ್ರು, ನನ್ನ ಉದ್ದೇಶಗಳು ಗೊತ್ತಿಲ್ಲ ನಿಮಗೆ.
You don't know the motives of my heart.
ನನ್ನ ಹೃದಯದ ಉದ್ದೇಶಗಳು ಗೊತ್ತಿಲ್ಲ ನಿಮಗೆ.
So, you can't really judge me because you don't know these two most important areas.
ನೀವು ಈ ಮುಖ್ಯ ಎರಡು ಕ್ಷೇತ್ರಗಳು ಗೊತ್ತಿಲ್ಲದೆ ಇರೋದ್ರಿಂದ ನನ್ನನ್ನು ನೀವು ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ
ಇಲ್ಲ. That's exactly what this verse says.
ಈ ವಾಕ್ಯ ಅದೇ ಹೇಳ್ತಾ ಇರೋದು.
It's the motive that God is going to examine in the final day.
ಕಡೆಯ ದಿವಸದಲ್ಲಿ ಕರ್ತನು ಈ ಉದ್ದೇಶಗಳನ್ನು ಮಾತ್ರ ತೀರ್ಪು ಮಾಡ್ತಾರೆ.
ಆನ್ ದ ಬೇಸಿಸ್ ಆಫ್ ದ ಮೋಟಿವ್ ವಿತ್ ವಿಚ್ ವಿ ಡಿಡ್ ಸರ್ಟನ್ ಥಿಂಗ್ಸ್,
ನಾವು ಯಾವ ಉದ್ದೇಶದಿಂದ ಈ ಕಾರ್ಯಗಳನ್ನು ಮಾಡಿದೋ,
ಹಿಡನ್ ಥಾಟ್ಸ್ ವಿತ್ ವಿಚ್ ವಿ ಡಿಡ್ ಸರ್ಟನ್ ಥಿಂಗ್ಸ್,
ಹೃದಯದ ಆಲೋಚನೆಗಳಿಂದ ನಾವು ಯಾವುದನ್ನು ಮಾಡಿದ್ವೋ, ಈ
ಬೇಸಿಸ್ ಆಫ್ ದೋಸ್ ಥಾಟ್ಸ್ ಗಾಡ್ ವಿಲ್ ಐದರ್ ಪ್ರೇಸ್ ಅ ಮ್ಯಾನ್ ಆರ್ ನಾಟ್ ಗಿವ್ ಪ್ರೇಸ್ ಟು ಅ ಮ್ಯಾನ್.
ಈ ಉದ್ದೇಶಗಳನ್ನ ತುಲನೆ ಮಾಡಿ ದೇವರು ಆತನನ್ನ ಹೊಗಳಬೇಕೋ ಅಥವಾ ತೆಗಳಬೇಕೋ ಅನ್ನೋದನ್ನ ದೇವರು ನಿರ್ಧಾರ ಮಾಡ್ತಾರೆ.
ಸೊ ವಾಟ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್,
ಯಾವುದು ಮುಖ್ಯವಾದದ್ದು?
ನಾಟ್ ವೆದರ್ ಯು ಕೆಪ್ಟ್ ಅ ಕಮಾಂಡ್ಮೆಂಟ್,
ನೀವು ಈ ಆಜ್ಞೆಗಳನ್ನು ಅನುಸರಿಸಿದ್ರಿ ಅನ್ನೋದಲ್ಲ.
ನಾಟ್ ವೆದರ್ ಯು ಲಿವ್ಡ್ ಅ ಪ್ಯೂರ್ ಲೈಫ್,
ನೀವು ಬಹಳ ಒಳ್ಳೆಯ ಜೀವಿತ ನಡೆಸಿದ್ರಿ ಅನ್ನೋದಲ್ಲ.
ವಾಟ್ ವಾಸ್ ದ ರೀಸನ್,
ಯಾಕೆ ಯಾವ ಕಾರಣದಿಂದ ಮಾಡಿದ್ರಿ ಅದನ್ನ ಅಂತ.
ದಟ್ಸ್ ವೇರ್ ದ ಕರಪ್ಷನ್ ಕಮ್ಸ್,
ಅಲ್ಲಿ ಒಂದು ದುಷ್ಟತೆ ಬರುತ್ತೆ.
ಯು ನೋ ಇಟ್ಸ್ ಲೈಕ್ ಅ ಪರ್ಸನ್ ಹೂಸ್ ಗಾಟ್ ಅ ವೆರಿ ಇನ್ಫೆಕ್ಷಿಯಸ್ ಡಿಸೀಸ್,
ಒಬ್ಬನಿಗೆ ತುಂಬಾ ಸಾಂಕ್ರಾಮಿಕ ರೋಗ ಇದ್ರೆ,
ಅಂಡ್ ಹಿ ಗಿವ್ಸ್ ಯು ಅ ವೆರಿ ಬ್ಯೂಟಿಫುಲ್ apple to eat.
ಆತನು ಆತನ ಕೈಯಿಂದ ನಿಮಗೆ ಒಂದು ಸೇಬು ಹಣ್ಣನ್ನು ಕೊಡ್ತಾನೆ.
The apple may be a very good apple.
ಆ ಸೇಬು ಹಣ್ಣು ಬಹಳ ಚೆನ್ನಾಗಿರಬಹುದು.
But you still don't take it and eat it.
ಯಾಕೆಂದ್ರೆ ಅದನ್ನ ನೀವು ಇನ್ನೂ ತಗೊಂಡು ತಿನ್ನಲ್ಲ.
Because the hand that's giving it is full of some disease.
ಆ ಕೈಯಲ್ಲಿ ಒಂದು ಆ ಕಾಯಿಲೆ ಇದೆ, ರೋಗವಿದೆ, ಅದರಿಂದ ನೀವು ತಗೊಳ್ಳಲ್ಲ ಅದನ್ನ.
Many times when we do something for the Lord,
ನಾವು ಹೆಚ್ಚು ಸಲ ದೇವರಿಗೆ ಏನಾದರೂ ಮಾಡುವಾಗ,
ವಾಟ್ ವಿ ಡೂ ಇಸ್ ಗುಡ್,
ನಾವು ಏನ್ ಮಾಡ್ತೀವೋ ಅದು ಒಳ್ಳೇದು.
ಲೈಕ್ ದಿ ಆಪಲ್,
ಆ ಹಣ್ಣಿನ ತರ.
ಬಟ್ ದ ಹ್ಯಾಂಡ್ ದಟ್ಸ್ ಗಿವಿಂಗ್ ಇಟ್, ದ ಮೋಟಿವ್ ಇಸ್ ಬ್ಯಾಡ್.
ಆ ಮಾಡುವಂತ ಉದ್ದೇಶ ಕೆಟ್ಟದಾಗಿರುತ್ತೆ.
And just like you will not take that apple from a diseased person, God does not accept that good deed that comes from you.
ಆ ರೋಗಿಯ ಕೈಯಿಂದ ಹಣ್ಣನ್ನು ನೀವು ಹೇಗೆ ತಗೊಳ್ಳೋದಿಲ್ಲೋ ಹಾಗೆ ಆತನ ಸೇವೆಯನ್ನು ಕೂಡ ದೇವರು ತಗೊಳ್ಳೋದಿಲ್ಲ.
And many of us will get a big surprise when we stand before the Lord.
ಕರ್ತನ ಮುಂದೆ ನಾವು ನಿಂತುಕೊಂಡಾಗ ಬಹಳಷ್ಟು ಜನರಿಗೆ ಆಶ್ಚರ್ಯವಾಗುತ್ತೆ.
Say, Lord, I did so many things, good things.
ಕರ್ತನೇ, ನಾನು ಇಷ್ಟೊಂದು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದೀನಿ.
Yeah, that's all true, but the motive was bad, so it's all dirty.
ಹೌದು, ಬಹಳವಷ್ಟು ಮಾಡಿದೀಯಾ, ಆದರೆ ಅದರ ಉದ್ದೇಶಗಳು ತಪ್ಪಾಗಿದ್ದರಿಂದ ನನಗೆ ಬೇಡ ಅದು ಅಂತ ಹೇಳಿ.
Many Christians don't realize this.
ಇದನ್ನ ಬಹಳಷ್ಟು ಕ್ರೈಸ್ತರು ಅರ್ಥ ಮಾಡಿಕೊಳ್ಳೋದಿಲ್ಲ.
The only thing that has value before God is what you do because you love him with all your heart.
ದೇವರ ಮುಂದೆ ಮುಖ್ಯವಾಗಿ ಗೌರವ ಪಡ್ಕೊಳ್ಳುವಂಥದ್ದು ಯಾವುದಂದ್ರೆ, ನೀವು ಒಳ್ಳೆಯ ದೇವರನ್ನ ಪ್ರೀತಿಸೋದ್ರಿಂದ ಆತನ ಆಜ್ಞೆಗಳನ್ನ ಕಾಪಾಡೋದು.
See, that's why when somebody asked Jesus this question in Matthew 22,
ಮತ್ತಾಯ 22ರಲ್ಲಿ ಯಾರೋ ಒಬ್ರು ಒಂದು ಪ್ರಶ್ನೆಯನ್ನು ಕೇಳಿದಾಗ ನೋಡ್ಕೊಳ್ತೀವಿ ಇಲ್ಲಿ. ಮತ್ತಾಯ
22, somebody asked him verse 36, what is the great commandment in the law?
ಇಲ್ಲಿ 37ನೇ ವಚನ ನೋಡ್ಕೊಳ್ಳೋಣ.
36,
36ನೇ ವಚನದಲ್ಲಿ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಅಂತ ಯಾರೋ ಒಬ್ರು ಕೇಳಿದ್ರು.
Jesus said, this is the first commandment, you shall love the Lord your God with all your heart, souls and mind.
ಯೇಸು ಹೇಳಿದರು, ನೀನು ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು.
Great and foremost commandment.
ಎಂಬ ಆಜ್ಞೆಯೇ ಬಹಳ ಮುಖ್ಯವಾದದ್ದು ಮತ್ತು ಮೊದಲನೇದು ಅಂತ ಯೇಸು ಹೇಳಿದರು.
So everything must come out of this.
ಎಲ್ಲ ನಮ್ಮ ಕಾರ್ಯಗಳು ಇದರ ಮುಖಾಂತರ ಬರಬೇಕು.
And so the first thing we need to see is not whether we are keeping the commandments or avoiding sin.
ಮೊದಲನೇದಾಗಿ ನಾವು ಪಾಪಗಳನ್ನ ತಡಿತಾ ಇದೀವೋ ಅಥವಾ ಅದನ್ನ ಅನುಸರಿಸ್ತಾ ಇದೀವೋ ಅನ್ನೋದು ಮುಖ್ಯ ಅಲ್ಲ.
ಐ ಗೆಟ್ ಸೋ ಮೆನಿ ಲೆಟರ್ಸ್ ಫ್ರಮ್ ಪೀಪಲ್, ಸೋ ಮೆನಿ ಪೀಪಲ್ ಆಸ್ಕ್ ಮೀ ಫಾರ್ ಕೌನ್ಸಲ್, ಬ್ರದರ್ ಐ ಆಮ್ ಡಿಫೀಟೆಡ್ ಬೈ ಸಿನ್, ಹೌ ಶಾಲ್ ಐ ಓವರ್ಕಮ್ ಇಟ್.
ಬಹಳಷ್ಟು ಪತ್ರಗಳು ನನಗೆ ಬರುತ್ತೆ, ಬಹಳಷ್ಟು ಜನ ಬರೀತಾರೆ, ಅಯ್ಯೋ ನಾನು ಪಾಪದಲ್ಲಿ ಬಿದ್ದೋಗಿದ್ದೀನಿ, ಹೇಗೆ ನಾನು ಮೇಲೆ ಬರ.
ಐಮ್ ಶೋರ್ ದಟ್ಸ್ ಅ ಪ್ರಾಬ್ಲಮ್ ಫಾರ್ ಮೆನಿ ಆಫ್ ಯು ಸಿಟ್ಟಿಂಗ್ ಹಿಯರ್.
ನಿಮ್ಮಲ್ಲಿ ಇಲ್ಲಿ ಕುಳಿತವರಲ್ಲೂ ಅದೇ ತೊಂದರೆ ಇರಬಹುದು.
That's not why you should start.
ಅಲ್ಲಿ ಪ್ರಾರಂಭಿಸಬಾರದು ನೀವು.
It is, you got to start with loving God with all your heart, soul and mind.
ನೀವು ಪ್ರಾರಂಭಿಸಬೇಕಾದ್ದು ನೀವು ದೇವರನ್ನ ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸೋದ್ರಿಂದ.
You know, you can do a good deed without love for some other reason.
ನೀವು ಒಂದು ಒಳ್ಳೆ ಕಾರ್ಯವನ್ನ ಪ್ರೀತಿ ಇಲ್ಲದೆ ಬೇರೆ ಕಾರಣಗಳಿಂದ
ಮಾಡಿದ್ರೆ, even if you overcome sin, you still don't please God.
ನೀವು ಪಾಪವನ್ನ ಜಯಿಸಿದ್ರು ಇನ್ನು ದೇವರಿಗೆ ಮೆಚ್ಚುಗೆ ಆಗಲಿಲ್ಲ ಅದು.
See, your wife and a servant woman may work in your kitchen.
ನಿಮ್ಮ ಹೆಂಡತಿ ಮತ್ತು ಒಬ್ಬ ಸೇವಕಿ ನಿಮ್ಮ ಅಡುಗೆ ಮನೆ ಕೋಣೆಯಲ್ಲಿ ಕೆಲಸ ಮಾಡಬಹುದು.
Both of them may be rolling chapatis there.
ಇಬ್ಬರು ಚಪಾತಿ ಮಾಡ್ತಾ ಇರಬಹುದು.
One is doing it out of love and the other is doing it for money.
ಒಬ್ಬಾಕೆ ನನಗೆ ಹಣ ಸಿಗುತ್ತೆ ಅಂತ ಮಾಡ್ತಾ ಇರ್ತಾಳೆ, ಇನ್ನೂ ಒಬ್ಬಾಕೆ ಪ್ರೀತಿಯಿಂದ ಮಾಡ್ತಾ ಇರ್ತಾಳೆ.
Chapatis, both are doing a very good.
ಇಬ್ಬರು ಚಪಾತಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ.
That's not the question.
ಅದು ಮುಖ್ಯ ಕ್ವಶನ್ ಪ್ರಶ್ನೆ.
One is under law, one is under grace.
ಒಬ್ಬರು ಧರ್ಮಶಾಸ್ತ್ರದ ಅಡಿ ಕೆಲಸ ಮಾಡ್ತಿದ್ರೆ, ಒಬ್ಬಳು ಪ್ರೀತಿಯಿಂದ ಕೃಪೆಯ ಕೆಳಗಡೆ ಮಾಡ್ತಾರೆ.
That is the difference.
ಅದೇ ವ್ಯತ್ಯಾಸ.
Between Old Testament and New Testament.
ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆ ವ್ಯತ್ಯಾಸ ಇದೆ.
In the Old Testament, people served God like the servant.
ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಸೇವಕಿ ಹೇಗೆ ಕೆಲಸ ಮಾಡ್ತಾಳೋ ಹಾಗೆ ಮಾಡಿದ್ರು.
In the New Testament, we do the same thing, but it is as the bride of Christ.
ಹೊಸ ಒಡಂಬಡಿಕೆಯಲ್ಲಿ ನಾವು ಮೊದಲಗಿತ್ತಿಯ ರೀತಿಯಲ್ಲಿ ನಾವು ಮಾಡ್ತೇವೆ ಪ್ರೀತಿಯಿಂದ.
That's why in Revelation chapter 2,
ಅದರಿಂದ ನಾವು ಪ್ರಕಟಣೆ ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೀವಿ.
Revelation chapter 2,
ಎರಡನೇ ಅಧ್ಯಾಯದಲ್ಲಿ
the Lord told the elder of a church,
ಒಂದು ಸಭೆಯ ಹಿರಿಯನಿಗೆ ಕರ್ತನೆ ಹೇಳ್ತಾನೆ.
He says, you're doing a lot of good things.
ನೀನು ಬಹಳ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದೀಯ.
Verse 2,
ಎರಡನೇ ವಚನ,
ಐ ನೋ ಯೋರ್ ಡೀಡ್ಸ್ ಯೋರ್ ಟಾಯ್ಲ್ ಯೋರ್ ಪರ್ಸಿವಿಯರೆನ್ಸ್,
ನಿನ್ನ ಕೃತ್ಯಗಳು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೆನು ಅಂತ ಹೇಳುತ್ತೆ.
ಯೋರ್ ಪರ್ಸಿವಿಯರೆನ್ಸ್ ಯು ಎಂಡ್ಯೂರ್ಡ್ ಫಾರ್ ಮೈ ನೇಮ್ಸ್ ಸೇಕ್ ಯು ಹ್ಯಾವ್ ನಾಟ್ ಗ್ರೋನ್ ವೇರಿ.
ನೀನು ಮೂರನೇ ವಚನದಲ್ಲಿ ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗಳಿಲ್ಲ.
ಆಲ್ ದಿಸ್ ಇಸ್ ಯೂಸ್ಲೆಸ್ ಬಿಕಾಸ್ ಯು ಹ್ಯಾವ್ ಲೆಫ್ಟ್ ಯುವರ್ ಫಸ್ಟ್ ಲವ್.
ಇದೆಲ್ಲ ಪ್ರಯೋಜನವಿಲ್ಲದಂತದ್ದು, ಯಾಕೆಂದ್ರೆ ನೀನು ಮೊದಲ ಪ್ರೀತಿಯನ್ನು ಕಳೆದುಕೊಂಡು ಬಿಟ್ಟಿದೀಯಾ.
ಸೊ ಇಸ್ ಇಸ್ ವಾಟ್ಸ್ ದಿ ಯೂಸ್ ಆಫ್ ಆಲ್ ದಟ್ ಇಫ್ ಯು ವರ್ ಅಂಡರ್ ದಿ ಓಲ್ಡ್ ಟೆಸ್ಟಮೆಂಟ್ ದಟ್ಸ್ ಓಕೆ.
ನೀನು ಹಳೆ ಒಡಂಬಡಿಕೆ ಅಡಿಯಲ್ಲಿದ್ರೆ ಪರವಾಗಿಲ್ಲ.
ಬಟ್ ನೌ ಇಟ್ಸ್ ನೋ ಯೂಸ್.
ಈಗ ಪ್ರಯೋಜನವಿಲ್ಲ ಅದು.
ಡು ಯು ನೋ ದಟ್?
ನಿಮಗೆ ಗೊತ್ತಾ ಅದು?
ಡು ಯು ನೋ ದಟ್ ಆಲ್ ದ ಗುಡ್ ಥಿಂಗ್ಸ್ ಯು ಡೂ ಹ್ಯಾವ್ ನೋ ವ್ಯಾಲ್ಯೂ ಬಿಫೋರ್ ಗಾಡ್ ಇಫ್ ಯು ಡೋಂಟ್ ಡೂ ಇಟ್ ಔಟ್ ಆಫ್ ಲವ್?
ನೀವು ಮಾಡುವಂತ ಎಲ್ಲ ಕಾರ್ಯಗಳು ದೇವರಿಗೆ ಯಾವ ಬೆಲೆ ಇಲ್ಲ, ನೀವು ಪ್ರೀತಿಯಿಂದ ಮಾಡಿಲ್ಲ ಅಂದ್ರೆ ಗೊತ್ತಾ ನಿಮಗೆ?
ದಟ್ಸ್ ವೈ ಐ ಸೇ ಮೆನಿ ಪೀಪಲ್ ಆರ್ ಗೋನ್ ಟು ಗೆಟ್ ಎ ಬಿಗ್ ಸರ್ಪ್ರೈಸ್ ವೆನ್ ಜೀಸಸ್ ಕಮ್ಸ್ ಅಗೇನ್.
ಅದರಿಂದ ನಾನು ಹೇಳ್ತೀನಿ, ಯೇಸು ತಿರುಗಿ ಬಂದಾಗ ಬಹಳಷ್ಟು ದೇವರಿಗೆ ಆಶ್ಚರ್ಯಗಳಾಗುತ್ತೆ.
ದೇ ವಿಲ್ ಬಿ ಸರ್ಪ್ರೈಸ್ ಟು ಡಿಸ್ಕವರ್ ದಟ್ ಸೋ ಮೆನಿ ಥಿಂಗ್ಸ್ ದೇ ಡಿಡ್ ವಾಸ್ ಜಸ್ಟ್ ವುಡ್, ಹೇ ಅಂಡ್ ಸ್ಟ್ರಾ.
ಬಹಳಷ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ ಅವ್ರು ಮಾಡಿದ ಕೆಲಸಗಳು ಬರೀ ಪೊಳ್ಳಾಗಿರುತ್ತೆ ಅನ್ನೋದು.
ಇಟ್ಸ್ ಗುಡ್ ಟು ನೋ ದಟ್ ನೌ.
ಅದು ಇವಾಗಲೇ ತಿಳ್ಕೊಳ್ಳೋದು ಬಹಳ ಮುಖ್ಯ.
ಅಂಡ್ ದಟ್ಸ್ ವೈ ಐ ಸೇ ದ ಫಸ್ಟ್ ಕಮಾಂಡ್ಮೆಂಟ್ ಇಸ್ ಟು ಲವ್ ಗಾಡ್ ವಿತ್ ಆಲ್ ಯೋರ್ ಹಾರ್ಟ್ ಸೋಲ್ ಅಂಡ್ ಮೈಂಡ್.
ಅದರಿಂದ ನಾನು ಹೇಳ್ತೀನಿ, ಮೊದಲ ಆಜ್ಞೆ ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವಂತದ್ದು.
ನಾಟ್ ವಿಕ್ಟರಿ ಓವರ್ ಸಿನ್,
ಪಾಪ ಜಯಿಸುವಂತದ್ದಲ್ಲ.
ದಟ್ ಕಮ್ಸ್ ಫ್ರಮ್ ಲವಿಂಗ್ ಗಾಡ್ ವಿತ್ ಆಲ್ ಯೋರ್ ಹಾರ್ಟ್ ಸೋಲ್ ಅಂಡ್ ಮೈಂಡ್.
ನೀವು ಅದನ್ನ ದೇವರನ್ನ ಪ್ರೀತಿಸೋದ್ರಿಂದ ಮುಂದಿನದು ಬರುತ್ತೆ.
ಅದರ್ವೈಸ್ ಇಟ್ ವಿಲ್ ಬಿ ಜಸ್ಟ್ ಅನ್ ಎಕ್ಸ್ಟರ್ನಲ್ ವಿಕ್ಟರಿ ಜಸ್ಟ್ ಟು ಶೋ ಅದರ್ ಪೀಪಲ್ ಯು ಗಾಟ್ ವಿಕ್ಟರಿ.
ಇಲ್ಲ ಅಂದ್ರೆ ಅದು ಹೊರಗಿನ ಒಂದು ಜಯವಾಗಿರುತ್ತೆ ಜನಗಳೊಂದಿಗೆ ತೋರಿಸಲಿಕ್ಕೆ.
ಸೊ ವೆನ್ ವಿ ಕಮ್ ಟು ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್,
ನಾವು ಈ ಮುಖ್ಯವಾದ ವಿಷಯಕ್ಕೆ ಬಂದಾಗ,
ಟು ಲವ್ ಗಾಡ್ ವಿತ್ ಆಲ್ ಆರ್ ಹಾರ್ಟ್ಸ್,
ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸೋ.
ದಟ್ ಮೀನ್ಸ್ ಇನ್ ಮೈ ಹಾರ್ಟ್ ದೇರ್ ಇಸ್ ನೋ ಪ್ಲೇಸ್ ಫಾರ್ ಎನಿಥಿಂಗ್ ಎಲ್ಸ್.
ನನ್ನ ಹೃದಯದಲ್ಲಿ ಬೇರೆ ಯಾವುದಕ್ಕೂ ಯಾವ ಸ್ಥಾನನೂ ಇಲ್ಲ.
ಇಸ್ ನೋ ಪ್ಲೇಸ್ ಫಾರ್ ಮೈ ಜಾಬ್,
ನನ್ನ ಕೆಲಸಕ್ಕೆ ಸ್ಥಾನ ಇಲ್ಲ.
ಮೈ ಪ್ರಾಪರ್ಟಿ,
ನನ್ನ ಆಸ್ತಿಗೆ,
ಮೈ ವೈಫ್,
ನನ್ನ ಹೆಂಡತಿ, ಮಕ್ಕಳು,
ನೋ,
ಇಲ್ಲ.
And you may say, well, am I not supposed to love my wife?
ನೀವು ಹೇಳ್ಬೋದು ನನ್ನ ಹೆಂಡತಿನ ಪ್ರೀತಿಸಬಾರ್ದ ನಾನು?
Well, you've tried to love your wife for so long and that's why you fight with her.
ನೀವು ಇಷ್ಟು ಹೊತ್ತು ಇಷ್ಟು ದಿವಸಗಳ ಕಾಲ ನೀವು ಹೆಂಡತಿನ ಪ್ರೀತಿಸಕ್ಕೆ ಪ್ರಯತ್ನ ಮಾಡಿನೇ ಇಷ್ಟು ಜಗಳ ಮಾಡ್ತಾ ಇದ್ದೀರಿ.
You haven't succeeded.
ನಿಮಗೆ ಜಯ ಸಿಕ್ಕಿಲ್ಲ.
ಯು ಲವ್ ಗಾಡ್ ವಿತ್ ಆಲ್ ಯೋರ್ ಹಾರ್ಟ್, ಯು ವಿಲ್ ಸ್ಟಾಪ್ ಫೈಟಿಂಗ್ ವಿತ್ ಯುವರ್ ವೈಫ್.
ನೀವು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಿ ನೀವು ನಿಲ್ಲಿಸ್ಬಿಡ್ತೀರ ಜಗಳ.
That's the time you'll really love your wife.
ಅದು ಅದೇ ಸಮಯದಲ್ಲಿ ನೀವು ನಿಜವಾಗಿ ನಿಮ್ಮ ಹೆಂಡತಿಯನ್ನು ಪ್ರೀತಿಸ್ತೀರಾ.
ವೈ ಇಸ್ ಇಟ್ ಸೋ ಡಿಫಿಕಲ್ಟ್ ಫಾರ್ ಬ್ರದರ್ಸ್ ಟು ಗೆಟ್ ಅಲಾಂಗ್ ವಿತ್ ಈಚ್ ಅದರ್?
ಯಾಕೆ ಒಬ್ಬ ಇಬ್ಬರು ಸಹೋದರರ ಜೊತೆಯಲ್ಲಿ ಹೋಗ್ಲಿಕ್ಕೆ ಕಷ್ಟ ಅನ್ಯೋನ್ಯತೆಯಲ್ಲಿ?
ಬಿಕಾಸ್ ಯು ಆರ್ ಟ್ರೈಂಗ್ ಟು ಲವ್ ಒನ್ ಅನದರ್ ವಿದೌಟ್ ಲವಿಂಗ್ ಗಾಡ್ ಫಸ್ಟ್.
ಯಾಕೆ ಅಂದ್ರೆ ಅವ್ರು ಒಬ್ಬರನ್ನೊಬ್ಬರು ಪ್ರೀತಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ದೇವರನ್ನ ಪ್ರೀತಿಸೋದು.
ಇಫ್ ಯು ಲವ್ ಗಾಡ್ ವಿತ್ ಆಲ್ ಯೋರ್ ಹಾರ್ಟ್ ಫಸ್ಟ್ ದೆನ್ ಇಟ್ ವಿಲ್ ಬಿ ಈಸಿ ಟು ಲವ್ ಯುವರ್ ಬ್ರದರ್.
ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಿದ್ರೆ ಸಹೋದರನ ಪ್ರೀತಿಸೋದು ಸುಲಭವಾಗುತ್ತೆ.
ಇಟ್ಸ್ ಗೋನ್ ಬಿ ವೆರಿ ಡಿಫಿಕಲ್ಟ್.
ಇಲ್ಲ ಅಂದ್ರೆ ಬಹಳ ಕಷ್ಟಕರವಾದ.
ಇಫ್ ಯು ಫೈಂಡ್ ಇಟ್ ಟು ಬಿ ಅ ಗ್ರೇಟ್ ಸ್ಟ್ರಗಲ್ ಟು ಲವ್ ಸಂಬಡಿ ದೆನ್ ಹಿಯರ್ ಇಸ್ ದ ರೀಸನ್.
ನಿಮಗೆ ಯಾರನ್ನಾದರೂ ಪ್ರೀತಿಸಿಕ್ಕೆ ಬಹಳ ಕಷ್ಟ ಆಗ್ತಾ ಇದ್ರೆ ಇದೇ ಕಾರಣವಾಗಿದೆ.
That's because you don't love God with all your heart.
ಯಾಕೆ ಅಂದ್ರೆ ದೇವರನ್ನ ನೀವು ಪೂರ್ಣ ಹೃದಯದಿಂದ ಪ್ರೀತಿಸ್ತಾ ಇಲ್ಲ ಅದರಿಂದ.
Supposing you have a very difficult wife.
ನಿಮಗೆ ಬಹಳ ಕಷ್ಟದ ಹೆಂಡತಿ ಇದ್ರೆ.
Or a difficult husband.
ಕಷ್ಟದ ಗಂಡನಿದ್ರೆ.
There are believers like that.
ಅಂತ ವಿಶ್ವಾಸಿಗಳು ಇದು ಇದ್ದಾರೆ.
And I've heard so many of them complain.
ಅದರಲ್ಲಿ ಬಹಳಷ್ಟು ಜನ ದೂಷಣೆಗಳನ್ನು ಹೇಳೋದನ್ನ ಕೇಳಿದೀನಿ.
ವೈ?
ಯಾಕೆ?
Because they don't love God with all their heart.
ಯಾಕಂದ್ರೆ ಅವರು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸ್ತಾ ಇಲ್ಲ.
And I've met a few believers who got difficult wives who never complained.
ನಾನು ಕೆಲವು ವಿಶ್ವಾಸಿಗಳನ್ನ ನೋಡಿದ್ದೀನಿ, ಅವರು ಕಷ್ಟದ ಹೆಂಡತಿ ಇದ್ರು ಆದ್ರೆ ದೂಷಣೆ
ಮಾಡೋದಿಲ್ಲ.
ಯಾಕೆ ಅವರು ದೂಷಣೆ ಮಾಡೋದಿಲ್ಲ?
Because they love God with all their heart.
ಕರ್ತನನ್ನ ಪೂರ್ಣ ಹೃದಯದಿಂದ ಪ್ರೀತಿಸ್ತಾರೆ.
That is the secret.
ಅದೇ ರಹಸ್ಯವಾಗಿದೆ.
Many of your problems come because you are not loving God with all your heart.
ನಿಮ್ಮ ಅನೇಕ ಸಮಸ್ಯೆಗಳಿಗೆ ಕಾರಣ ನೀವು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸದೇ ಇರೋದು.
You are trying to keep some other commandment before keeping the first one.
ಮೊದಲನೇ ಒಂದು ಆಜ್ಞೆಯನ್ನ ಅನುಸರಿಸದೆ ಯಾವುದೋ ಬೇರೆ ಆಜ್ಞೆಯನ್ನ ಅನುಸರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ.
To use an illustration.
ಒಂದು ಉದಾಹರಣೆಯನ್ನು ಹೇಳಬೇಕು ಅಂದ್ರೆ,
It's like putting the roof before you put the pillars on the walls.
ನೀವು ಒಂದು ಪಿಲ್ಲರ್ ಮತ್ತು ಗೋಡೆಯನ್ನ ಕಟ್ಟದೆ ಛಾವಣಿಯನ್ನ ಕಟ್ಟಲಿಕ್ಕೆ ಹೋಗೋದು ತರ.
How can you do that?
ನೀವು ಹ್ಯಾಕ್ ಮಾಡ್ಲಿಕ್ಕಾಗುತ್ತೆ?
How can you put a roof before you put the pillars up?
ನೀವು ಛಾವಣಿನ ಹೇಗೆ ಹಾಕ್ತೀರಾ ಪಿಲ್ಲರ್ ಕ
ಹಾಕ್ತೀನಿ? Impossible, it'll just collapse.
ಅದು ಅಸಾಧ್ಯ, ಅದು ಬಿದ್ದೋಗ್ಬಿಡುತ್ತೆ.
So before all that we got to have a foundation.
ಅದು ಎಲ್ಲದಕ್ಕೂ ಮೊದಲು ನಮಗೆ ಅಸ್ತಿವಾರವಿರಬೇಕು.
So let me tell you about the foundation.
ಅಸ್ತಿವಾರದ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
If you don't have this foundation you can't love God.
ನಿಮಗೆ ಈ ಅಸ್ತಿವಾರ ಇಲ್ಲ ಅಂದ್ರೆ ದೇವರಿಗೆ ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ.
To love God with all our heart is not the foundation.
ದೇವರನ್ನ ಪ್ರೀತಿಸೋದೆ ಅಸ್ತಿಭಾರವಲ್ಲ.
ದಟ್ಸ್ ಲೈಕ್ ದ ಪಿಲ್ಲರ್ಸ್.
ಅದು ಒಂದು ಪಿಲ್ಲರ್ ತರ.
ದ ಫೌಂಡೇಶನ್ ಇಸ್
ಒಂದು ಅಸ್ತಿವಾರ ಏನಾಗಿದೆ ಅಂದ್ರೆ,
ಗಾಡ್ ಲವ್ಸ್ ಮೀ,
ದೇವರು ನನ್ನನ್ನು ಪ್ರೀತಿಸ್ತಾರೆ ಅನ್ನೋದು.
ಆನ್ ದಟ್ ಫೌಂಡೇಶನ್ ಐ ಕ್ಯಾನ್ ಲವ್ ಹಿಮ್.
ಆ ಒಂದು ಅಸ್ತಿವಾರದ ಮೇಲೆ ನಾನು ದೇವರನ್ನ ಪ್ರೀತಿಸ್ತೇನೆ.
ಸೀ 1 ಜಾನ್ ಚಾಪ್ಟರ್ 4
ಒಂದು ಯಹೋನ ನಾಲ್ಕನೇ ವಚನವನ್ನು
ನೋಡಿ, 19
19ನೇ ವಚನ.
ವಿ ಲವ್ ಬಿಕಾಸ್ ಹಿ ಫಸ್ಟ್ ಲವ್ಡ್ ಅಸ್.
ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ.
You see which is the foundation and which is the building.
ಇದರಲ್ಲಿ ನೋಡಿ ಯಾವುದು ಕಟ್ಟಡ ಯಾವುದು ಅಸ್ತಿವಾರ.
It's because I know God loved me that I love him.
ದೇವರು ನನ್ನನ್ನು ಪ್ರೀತಿಸ್ತಾರೆ ಅನ್ನೋದು ಅನ್ನೋ ಒಂದು ಕಾರಣದಿಂದ ನಾನು ಆತನನ್ನು ಪ್ರೀತಿಸ್ತೇನೆ.
Verse 10.
ಹತ್ತನೇ ವಚನ ನೋಡಿ.
In this is love, not that we loved God, but that he loved us.
ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಕರ್ತನವಾಗಿ ನಮ್ಮ ಮಗನನ್ನು ತಮ್ಮ ಮಗನನ್ನು ಕಳಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ.
So, it's not that we loved God.
ಇದು ನಾವು ದೇವರನ್ನ ಪ್ರೀತಿಸುತ್ತೀವಿ
ಅನ್ನೋದಲ್ಲ,
ಆತ ನಮ್ಮನ್ನ ಪ್ರೀತಿಸಿದನು ಮುಖ್ಯವಾದ.
Why is that important? Why is it important to understand that?
ಯಾಕೆ ಇದು ಮುಖ್ಯವಾದದ್ದು?
Because if you don't understand how much God loved you, you're not going to love him.
ದೇವರು ನಿಮ್ಮನ್ನ ಎಷ್ಟು ದೀರ್ಘವಾಗಿ ಪ್ರೀತಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ನೀವು ದೇವರನ್ನ ಪ್ರೀತಿಸಕ್ಕೆ ಸಾಧ್ಯ ಇಲ್ಲ.
From the beginning of my conversion,
nanna parivartanege modalininda
I've sought to love God with all my heart.
Nanu devaruna purna hridayadinda preethislikke
prayatna madi. Everything I have done, I have tried to do out of love for him.
Nanu pratiyondannu devaruna preethisodrindane madidini nanu.
Not for money, not for honor.
ಹಣಕ್ಕಾಗಿಲ್ಲ, ಗೌರವಕ್ಕಾಗಿಲ್ಲ.
Not to please my conscience.
ನನ್ನ ಮನಸಾಕ್ಷಿಗೆ ಮೆಚ್ಚಿಸೋದಕ್ಕಲ್ಲ.
But because I love God.
ಯಾಕೆ ಅಂದ್ರೆ ದೇವರನ್ನ ನಾನು ಪ್ರೀತಿಸ್ತೀನಿ.
That love came out of my meditating on two things.
ಆ ಪ್ರೀತಿ ಹೇಗೆ ಬಂತು ಅಂದ್ರೆ ಎರಡು ವಿಷಯಗಳ ಧ್ಯಾನ ಮಾಡೋದ್ರಿಂದ.
Double foundation for our love for God.
ದೇವರ ಪ್ರೀತಿಗೆ ಇರುವಂತ ಇದು ಇಬ್ಬದಿಯ ಒಂದು ಅಸ್ತಿವಾರವಾಗಿದೆ.
One is
ಮೊದಲನೇದು,
ಹಿ ಲವ್ಡ್ ಅಸ್.
ಆತ ನನ್ನನ್ನು ಪ್ರೀತಿಸಿದನು.
ಹಿ ಲವ್ಡ್ ಅಸ್ ವಿತ್ ಆಲ್ ಎವ್ರಿಥಿಂಗ್ ದಟ್ ಹಿ ಹ್ಯಾಡ್.
ಆತನಲ್ಲಿ ಇದ್ದದ್ದೆಲ್ಲ ಸೇರಿ ಆತನ ನಮ್ಮನ್ನು ಪ್ರೀತಿಸಿದನು ಪೂರ್ಣವಾಗಿ.
ವೆನ್ ಗಾಡ್ ಗೇವ್ ಅಸ್ ಹಿಸ್ ಸನ್, ದಟ್ ವಾಸ್ ದ ಬೆಸ್ಟ್ ದಟ್ ಹಿ ಕುಡ್ ಗಿವ್.
ನಮಗೆ ದೇವರು ತನ್ನ ಮಗನನ್ನೇ ಕೊಟ್ಟಾಗ ಅದೇ ಅತ್ಯುತ್ತಮ ಆದದ್ದು.
ಅಂಡ್ ದಟ್ಸ್ ವೈ ಇಟ್ ಲುಕ್ಸ್ ಸೋ ಚೀಪ್ when we give him some small gift in return.
Adrinda naavu enadru kotre adu bahala kshinavagi kanisutte.
That is the shameful thing of so many believers.
Bahalashtu vishwasigalige idu naachike untadudu.
God gave his best.
Aatanu tanage atyuttamadudanna kottibittnu namge.
And what do you give in return?
Avunige maruga matte yen kodta idira naavu?
A little bit of your time.
Nimma swalpa samaya.
A little bit of your money or nothing at all.
ಸ್ವಲ್ಪ ಹಣ ಅಥವಾ ಏನು ಇಲ್ಲ.
Aren't you ashamed of yourself?
ಅದರಿಂದ ನಿಮಗೆ ನಾಚಿಕೆ ಆಗಲ್ವಾ?
It's because you haven't seen how much God loved you.
ಯಾಕೆ ಅಂದ್ರೆ ನೀವು ದೇವರು ಏನು ಕೊಟ್ಟಿದ್ದಾರೆ ಅದನ್ನು ನೋಡಿಲ್ಲ.
When I saw how much God loved me, it was not at all difficult for me to give everything to him.
ನಾನು ದೇವರು ನನ್ನ ಎಷ್ಟೊಂದು ಪ್ರೀತಿಸಿದಾನೆ ಅಂತ ನೋಡಿದಾಗ ನಾನು ಏನು ಕೊಡ್ಲಿಕ್ಕೂ ಕಷ್ಟ ಆಗಲಿಲ್ಲ.
You know, so many times we tell people, you got to love God, you got to love God.
ನಾವು ಬಹಳಷ್ಟು ಸಲ ಬೇರೆಯವ್ರಿಗೆ ಹೇಳ್ತೀವಿ ನೀನು ದೇವರನ್ನ ಪ್ರೀತಿಸಬೇಕು ದೇವರನ್ನ ಪ್ರೀತಿಸಬೇಕು ಅಂತ.
But they can't love God if they don't see how much God has loved them first.
ಅವರು ದೇವರು ಎಷ್ಟು ಪ್ರೀತಿಸಿದಾರೆ ಅಂತ ನೋಡಲಿಲ್ಲ ಅಂದ್ರೆ ಅವ್ರಿಗೆ ಪ್ರೀತಿಸಕ್ಕೆ ಆಗೋದಿಲ್ಲ.
We tell people don't love the world, don't love money.
ನಾವು ಹೇಳ್ತೀವಿ ಲೋಕವನ್ನು ಪ್ರೀತಿಸಬೇಡ ಹಣವನ್ನು ಪ್ರೀತಿಸಬೇಡ.
Still most believers love the world and love money.
ಹೆಚ್ಚಿನ ವಿಶ್ವಾಸಿಗಳು ಲೋಕವನ್ನು ಹಣವನ್ನು ಪ್ರೀತಿಸುತ್ತಾರೆ.
Even in our churches.
ಇನ್ನು ನಮ್ಮ ಸಭೆಗಳಲ್ಲಿ ಕೂಡ
sit there like holy people.
ನಾವು ಸಭೆಯ ಕೂಟಗಳಲ್ಲಿ ಪವಿತ್ರರಂತೆ ಕುಳಿತುಕೊಂಡಿರ್ತಾರೆ.
But they love the world.
ಅವರು ಲೋಕವನ್ನು ಪ್ರೀತಿಸ್ತಾರೆ.
And the reason is they have not seen how much God loved them.
ಅದಕ್ಕೆ ಕಾರಣ ಏನಂದ್ರೆ ದೇವರು ಅವರನ್ನು ಎಷ್ಟು ಪ್ರೀತಿಸಿದ್ದಾರೆ ಅಂತ ಕಂಡುಕೊಂಡಿಲ್ಲ ಅವರು.
I'll tell you something.
ನಾನು ಹೇಳಲಿಕ್ಕೆ
ಬಯಸುತ್ತೇನೆ. When I saw how much the Lord loved me, it changed my life completely.
ನಾನು ದೇವರು ನನ್ನನ್ನು ಎಷ್ಟೊಂದು ಪ್ರೀತಿಸಿದ್ದಾರೆ ಅಂತ ನೋಡಿದಾಗ ನನ್ನ ಜೀವಿತವೇ ಬದಲಾಗಿಬಿಡ್ತು.
Nobody had to tell me to stop loving the world.
ನನಗ್ಯಾರು ಹೇಳಬೇಕಾಗಿರಲಿಲ್ಲ ಲೋಕ ಪ್ರೀತಿಸಬೇಡ ಅಂತ.
ವೈ ಡು ಯು ಹ್ಯಾವ್ ಟು ಕೀಪ್ ಆನ್ ಹಿಯರಿಂಗ್ ಡೋಂಟ್ ಲವ್ ದ ವರ್ಲ್ಡ್ ಡೋಂಟ್ ಲವ್ ದ ವರ್ಲ್ಡ್ ಡೋಂಟ್ ಲವ್ ದ ವರ್ಲ್ಡ್?
ಯಾಕೆ ನಾವು ಯಾವಾಗಲೂ ಕೇಳಿಸ್ಕೊಳ್ತಾ ಇರಬೇಕು ಲೋಕವನ್ನು ಪ್ರೀತಿಸಬೇಡ ಲೋಕವನ್ನು ಪ್ರೀತಿಸಬೇಡ ಅಂತ?
ಇಟ್ಸ್ ಬಿಕಾಸ್ ಯು ಡೋಂಟ್ ಮೆಡಿಟೇಟ್ ಆನ್ ಹೌ ಮಚ್ ಗಾಡ್ ಲವ್ಸ್ ಯು.
ಯಾಕೆ ಅಂದ್ರೆ ನೀವು ದೇವರು ಎಷ್ಟು ನಿಮ್ಮನ್ನ ಪ್ರೀತಿಸಿದ್ದಾರೆ ಅನ್ನೋದ್ರ ಬಗ್ಗೆ ಧ್ಯಾನ ಮಾಡಿಲ್ಲ.
ಐಲ್ ಟೆಲ್ ಯು ಸಮಥಿಂಗ್, ಇಫ್ ಯು ಅಂಡರ್ಸ್ಟ್ಯಾಂಡ್ ಹೌ ಮಚ್ ಗಾಡ್ ಲವ್ಸ್ ಯು, ಇಟ್ ವಿಲ್ ಚೇಂಜ್ ಯುವರ್ ಲೈಫ್.
ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ದೇವರು ನಿಮ್ಮನ್ನ ಎಷ್ಟು ಪ್ರೀತಿಸಿದ್ದಾರೆ ಅಂತ ಕಂಡುಕೊಂಡ್ರೆ ಅದು ನಿಮ್ಮ ಜೀವಿತವನ್ನು ಬದಲಾಯಿಸುತ್ತೆ.
ನೋ, ಯು ಕ್ಯಾನ್ ಹಿಯರ್ ಅ ಮೆಸೇಜ್ ಆನ್ ಇಟ್, ದಟ್ ವೋಂಟ್ ಚೇಂಜ್ ಯುವರ್ ಲೈಫ್.
ನೀವು ಅದರ ಬಗ್ಗೆ ಪ್ರಸಂಗ ಕೇಳಬಹುದು, ಆದರೆ ಅದು ನಿಮ್ಮ ಜೀವಿತವನ್ನು ಬದಲಾಯಿಸುತ್ತೆ.
ಬಟ್ ಯು ಸೀ ಇಟ್ ಇನ್ ಯುವರ್ ಹಾರ್ಟ್.
ನೀವು ನಿಮ್ಮ ಹೃದಯದಿಂದ ನೋಡಬೇಕು ಅದನ್ನು.
ಹೌ ಮಚ್ ಗಾಡ್ ಲವ್ಸ್ ಯು,
ಎಷ್ಟು ದೇವರು ನಿಮ್ಮನ್ನು.
ದಟ್ ಕ್ಯಾನ್ ಓನ್ಲಿ ಕಮ್ ಇಫ್ ಯು ಟೇಕ್ ಅ ಲಿಟಲ್ ಪೇನ್ಸ್ ಟು ಮೆಡಿಟೇಟ್ ಆನ್ ಗಾಡ್ಸ್ ಲವ್ ಫಾರ್ ಯು.
ಅದು ಹೇಗೆ ಬರುತ್ತೆ ಅಂದ್ರೆ, ನೀವು ನೀವು ಕಷ್ಟ ತಗೊಂಡು ನೀವು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಿದ್ರೆ ನಿಮಗೆ ಗೊತ್ತಾಗ.
ಸೀ ಹೌ ಮಚ್ ಗಾಡ್ ಲವ್ಸ್ ಯು,
ಎಷ್ಟು ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ.
ಹೌ ಮಚ್ ಇಟ್ ಕಾಸ್ಟ್ ಜೀಸಸ್ ಟು ಮೇಕ್ ಯು ಹಿಸ್ ಚೈಲ್ಡ್.
ಯೇಸುಗೆ ತೆತ್ತ ಬೆಲೆ ಏನಾಗಿದೆ ನೀವು ನೀವು ನಿಮ್ಮನ್ನ ದೇವರ ಮಕ್ಕಳಾಗಿ ಮಾಡಲಿಕ್ಕೆ.
ಸೀ ಮೆನಿ ಆಫ್ ಅಸ್ ಹ್ಯಾವ್ ಸೀನ್ ಮೂವೀಸ್ ಆಫ್ ಕ್ರೈಸ್ಟ್ ಬೀಯಿಂಗ್ ಕ್ರೂಸಿಫೈಡ್.
ನಾವು ಬಹಳಷ್ಟು ಜನ ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಡೋ ಸಿನಿಮಾಗಳನ್ನ ನೋಡಿದ್ದೇವೆ.
ದಟ್ ಮೇಕ್ಸ್ ಅಸ್ ಎಮೋಷನಲಿ ಸ್ಟರ್ಡ್ ಫಾರ್ ಅ ಲಿಟಲ್ ವೈಲ್.
ಅದನ್ನು ನಮಗೆ ಮಾನಸಿಕವಾಗಿ ಭಾವೈಕ್ಯರಾಗಿ ಮಾಡುತ್ತೆ.
ಐ ರಿಮೆಂಬರ್ ಇನ್ ಮೈ ಯಂಗರ್ ಡೇಸ್ ಹೌ ಐ ಯೂಸ್ ಟು ಸೀ ಸಚ್ ಮೂವೀಸ್ ಅಂಡ್ ಐ ರಿಯಲಿ ವೀಪ್ ವೆನ್ ಐ ಸಾ ಹೌ ಮಚ್ ಜೀಸಸ್ ಸಫರ್ಡ್.
ನಮ್ಮ ನನ್ನ ಯೌವನದ ಜೀವನದಲ್ಲಿ ಆ ತರ ಸಿನಿಮಾಗಳನ್ನು ನೋಡಿದಾಗ ನನಗೆ ಅಳು ಬರ್ತಾ ಇತ್ತು, ಕಷ್ಟ ಆಗ್ತಾ.
ಬಟ್ ಇಟ್ ಡಿಡ್ನ್ಟ್ ಚೇಂಜ್ ಮೈ ಲೈಫ್.
ಆದ್ರೆ ನನ್ನ ಜೀವಿತ ಬದಲಾಗಿಲ್ಲ.
ಇಟ್ ಇಸ್ ಜಸ್ಟ್ ಫಾರ್ ಅ ಶಾರ್ಟ್ ಮೊಮೆಂಟ್ ಯು ಫೀಲ್ ಓ ಹೌ ಮಚ್ ಹಿ ಸಫರ್ಡ್ ಫಾರ್ ಮೀ.
ಕೆಲವೇ ಸಮಯಗಳ ಕಾಲ ನನಗೆ ಭಾವುಕತೆ ಆಗ್ತಾ ಇತ್ತು, ಆಮೇಲೆ ಅದು ಹೋಗ್ಬಿಡ್ತಾ ಇತ್ತು.
ಯು ಕ್ಯಾನ್ ಸಿ ಎ ಮೂವಿ ಲೈಕ್ ದಟ್.
ಆ ತರ ಒಂದು ಸಿನಿಮಾ ನೀವು ನೋಡಬಹುದು.
ನೆಕ್ಸ್ಟ್ ಡೇ ಗೋ ಔಟ್ ಅಂಡ್ ಲಿವ್ ಫಾರ್ ದ ವರ್ಲ್ಡ್ ಜಸ್ಟ್ ಲೈಕ್ ಎನಿಬಡಿ ಎಲ್ಸ್.
ಎರಡನೇ ದಿವಸ ನೀವು ಹೋಗಿ ಲೋಕಕ್ಕೆ ಪೂರ್ಣವಾಗಿ ಜೀವನ ಮಾಡಬಹುದು.
ಇಟ್ ಹಸ್ನ್ಟ್ ಚೇಂಜ್ಡ್ ಯು.
ಇದು ನಿಮ್ಮನ್ನು ಬದಲಾಯಿಸಲ್ಲ.
ಫಾರ್ ದಟ್ ಶಾರ್ಟ್ ಟೈಮ್ ಯು ಫೆಲ್ಟ್ ಎ ಲಿಟಲ್ ಸ್ಯಾಡ್ ಇನ್ ಯುವರ್ ಹಾರ್ಟ್.
ಆ ಒಂದು ಚಿಕ್ಕ ಸಮಯದಲ್ಲಿ ನಿಮಗೆ ಬಹಳ ದುಃಖ ಆಗಬಹುದು.
ವೆನ್ ಯು ಅಂಡರ್ಸ್ಟ್ಯಾಂಡ್ ಹೌ ಮಚ್ ಹಿ ಸಫರ್ಡ್,
ನೀವು ನಿಮಗೆ ಅರ್ಥ ಆದ್ರೆ ಆತ ಎಷ್ಟು ಕಷ್ಟಪಟ್ಟನು ಅಂತ.
ನಾಟ್ ಜಸ್ಟ್ ದ ಫಿಸಿಕಲ್ ಸಫರಿಂಗ್,
ಆತನ ಶಾರೀರಿಕ ಕಷ್ಟಗಳು ಮಾತ್ರ ಅಲ್ಲ,
ಬಟ್ ದ ಸ್ಪಿರಿಚುವಲ್ ಸಫರಿಂಗ್,
ಆತ್ಮಿಕವಾದ ಕಷ್ಟಗಳು.
ಹೌ ಮಚ್ ಹಿ ಸಫರ್ಡ್,
ಎಷ್ಟು ಆತನು ಕಷ್ಟಪಟ್ಟನು.
ಯು ನೋ ವಾಟ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಸಫರಿಂಗ್ ಫಾರ್ ಜೀಸಸ್ ಆನ್ ದ ಕ್ರಾಸ್?
ಯಾವುದು ಗೊತ್ತಾ, ಆತನಿಗೆ ಬಹಳ ಕಷ್ಟವಾದದ್ದು ಶಿಲುಬೆ ಮೇಲೆ ಅನುಭವಿಸಿದ್ದು.
ದಟ್ ದ ಫಾದರ್ ಫರ್ಸೂಕ್ ಹಿಮ್ ಫಾರ್ ದೋಸ್ 3 hours.
ತಂದೆಯಾದ ದೇವರು ಆತನನ್ನು ಆ 3 ಗಂಟೆಗಳ ಕಾಲ ಬಿಟ್ಟುಬಿಟ್ನಲ್ಲ, ಅದು ಬಹಳ ಕಷ್ಟವಾದದ್ದು.
ಜೀಸಸ್ ಹಂಗ್ ಆನ್ ದ ಕ್ರಾಸ್ ಫ್ರಮ್ 9 o'clock ಇನ್ ದ ಮಾರ್ನಿಂಗ್ ಟಿಲ್ 3 o'clock ಇನ್ ದಿ ಆಫ್ಟರ್ನೂನ್.
ಯೇಸು 9 ಗಂಟೆ ಬೆಳಗ್ಗೆಲಿಂದ 3 ಗಂಟೆ ಮಧ್ಯಾಹ್ನದವರೆಗೆ ಶಿಲುಬೆ ಮೇಲಿದ್ದನು.
ಬಟ್ ಫಾರ್ ದ ಲಾಸ್ಟ್ 3 hours ಗಾಡ್ ಫರ್ಸೂಕ್ ಹಿಮ್.
ಕಡೆಯ 3 ಗಂಟೆಗಳ ಕಾಲ ದೇವರು ಆತನನ್ನು ಬಿಟ್ಟು ಬಿಟ್ಟು.
ಅಂಡ್ ದಟ್ ಇಸ್ ಸೋ ಡಿಫಿಕಲ್ಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್.
ಅದು ಬಹಳ ಕಷ್ಟ ನಮಗೆ ತಿಳ್ಕೊಳ್ಳಿಕ್ಕೆ.
ಟು ಬಿ ಕಟ್ ಆಫ್ ಫ್ರಮ್ ಗಾಡ್,
ದೇವರಿಂದ ಬೇರ್ಪಡೋದು.
ನೋಬಡಿ, ನನ್ ಆಫ್ ಅಸ್ ಹ್ಯಾವ್ ಎವರ್ ಎಕ್ಸ್ಪೀರಿಯನ್ಸ್ ದಟ್.
ನಮಗೆ ಯಾರು ಅನುಭವ ಆಗಿಲ್ಲ ಅದಕ್ಕೆ.
ದಿ ಓನ್ಲಿ ಪೀಪಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್ ಇಸ್ ದೋಸ್ ಹೂ ಆರ್ ಇನ್ ಹೆಲ್ ಟುಡೇ.
ಯಾರು ಅದನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಯಾರು ನರಕದಲ್ಲಿದ್ದಾರೋ ಅವರು.
ನೋಬಡಿ ಇನ್ ದ ವರ್ಲ್ಡ್ ಇಸ್ ಎಕ್ಸ್ಪೀರಿಯನ್ಸ್ ಬೀಂಗ್ ಕಟ್ ಆಫ್ ಫ್ರಮ್ ಗಾಡ್.
ಈ ಲೋಕದಲ್ಲಿ ಇರೋರಿಗೆ ಯಾರು ಅದು ಬೇರ್ಪಟ್ಟಾಗ ಹೇಗಾಗುತ್ತೆ ಅಂತ ಅನುಭವಿಸಿಲ್ಲ.
ಗಾಡ್ ಇಸ್ ಗುಡ್ ಟು ಆಲ್ ಪೀಪಲ್ ಇನ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ದ ಹಿಂದೂಸ್ ಮುಸ್ಲಿಮ್ಸ್ ಏಥಿಯಸ್ ಎವ್ರಿಬಾಡಿ.
ಈ ಹಿಂದೂ ಮುಸ್ಲಿಂ ದೇವರನ್ನೇ ನಂಬದೇ ಇರೋರು ಎಲ್ಲರಿಗೂ ದೇವರು ಒಳ್ಳೆತನ ತೋರಿಸ್ತಾ ಇದ್ದಾರೆ.
ದಿ ಓನ್ಲಿ ಪೀಪಲ್ ಹೂ ನೋ ವಾಟ್ ಇಟ್ ಇಸ್ ಟು ಬಿ ಕಟ್ ಆಫ್ ಫ್ರಮ್ ಗಾಡ್ ಇಸ್ ದಿ ಪೀಪಲ್ ಇನ್ ಹೆಲ್.
ನರಕದಲ್ಲಿ ಇರೋರು ಮಾತ್ರ ದೇವರಿಂದ ಬೇರ್ಪಟ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದಾರೆ.
ಅಂಡ್ ಇಫ್ ಯು ಕುಡ್ ಆಸ್ಕ್ ಸಂಬಡಿ ಹೂಸ್ ಬೀನ್ ಹೆಲ್ಪ್ ಇನ್ ಹೆಲ್ಪ್ ಫಾರ್ ದ ಲಾಸ್ಟ್ 5,000 years,
ನೀವು ಕಡೆಯ 5,000 ವರ್ಷದಿಂದ ನರಕದಲ್ಲಿ ಇರೋರನ್ನ ಕೇಳಿದ್ರೆ
ವಾಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್,
ನೀನು ಏನು ಅನುಭವಿಸಿದ್ದಾನೆ ಅಂತ.
ಯು ಗೆಟ್ ಎ ಲಿಟಲ್ ಐಡಿಯಾ ವಾಟ್ ಇಟ್ ಇಸ್ ಟು ಬಿ ಕಟ್ ಆಫ್ ಫ್ರಮ್ ಗಾಡ್.
ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ ಏನು ದೇವರಿಂದ ಬೇರ್ಪಡೋದ್ರ ಅರ್ಥ.
ದಟ್ ಇಸ್ ವಾಟ್ ಜೀಸಸ್ ಎಕ್ಸ್ಪೀರಿಯನ್ಸ್ಡ್ ಆನ್ ದ ಕ್ರಾಸ್.
ಅದನ್ನ ಯೇಸು ಶಿಲುಬೆ ಮೇಲೆ ಅನುಭವಿಸಿದ್ರು.
ನೌ ಇಫ್ ಯು ಕಾನ್ಸಂಟ್ರೇಟ್ ದ ಸಫರಿಂಗ್ ಆಫ್ ಆಲ್ ದ ಮಿಲಿಯನ್ಸ್ ಆಫ್ ಪೀಪಲ್ ಹೂ ಗಾನ್ ಟು ಹೆಲ್,
ನೀವು ಅದನ್ನೆಲ್ಲ ಸೇರಿಸಿ ಹೋಗಿರುವಂತ ಮಿಲಿಯಗಟ್ಟಲೆ ಜನರು ನರಕದಲ್ಲಿ ಇರೋರನ್ನ ಕಷ್ಟಗಳನ್ನೆಲ್ಲ ಸೇರಿಸಿ,
ಫಾರ್ ಆಲ್ ಇಟರ್ನಿಟಿ ವಾಟ್ ದಟ್ ಸಫರಿಂಗ್ ಇಸ್,
ಆ ನಿತ್ಯತ್ವದ ಕಾಲದ ಆ ಕಷ್ಟವನ್ನ ಸೇರಿಸಿ
ಆಲ್ ದ ಮಿಲಿಯನ್ಸ್ ಆಫ್ ಪೀಪಲ್ ಹೂ ಆರ್ ದೇರ್
ಆ ಮಿಲಿಯ ಗಟ್ಟಲೆ ಜನರು
ಅಲ್ಲಿ ಟೇಕ್ ಆಲ್ ದಟ್ ಸಫರಿಂಗ್
ಅದನ್ನೆಲ್ಲ ಸೇರಿಸಿ
ಅಂಡ್ ಕಾನ್ಸಂಟ್ರೇಟ್ ಇಟ್ ಅಂಡ್ ಪುಟ್ ಇಟ್ ಇನ್ ಟು 3 hours
ಅದನ್ನ ಒಟ್ಟು ಮಾಡಿ ಆ 3 ಗಂಟೆ ಕಾಲ ಹಾಕಿ
ದಟ್ಸ್ ವಾಟ್ ಜೀಸಸ್ ಸಫರ್ಡ್ ಆನ್ ದ ಕ್ರಾಸ್
ಅಷ್ಟು ಯೇಸು ಕಷ್ಟಪಟ್ಟರು
ಐ ಡೋಂಟ್ ಥಿಂಕ್ ವಿ ವಿಲ್ ಎವರ್ ಅಂಡರ್ಸ್ಟ್ಯಾಂಡ್ ಇಟ್ ಟಿಲ್ ವಿ ಗೋ ಇನ್ ಟು ಹಿಸ್ ಪ್ರೆಸೆನ್ಸ್
ನಮಗೆ ಆತನ ಪ್ರಸ್ತುತತೆಗೆ ಹೋಗುವವರೆಗೂ ನಮ್ಗೆ ಅರ್ಥ ಆಗಲ್ಲ ಅನ್ಸುತ್ತೆ ಇದು
ದೆನ್ ವಿ ವಿಲ್ ಡಿಸ್ಕವರ್ ವಾಟ್ ಎ ಟೆರಿಬಲ್ ಥಿಂಗ್ ಸಿನ್ ಇಸ್
ನಮಗೆ ಆಮೇಲೆ ಗೊತ್ತಾಗುತ್ತೆ ಎಷ್ಟು ದುಷ್ಟವಾದದ್ದು ಪಾಪ ಅಂತ
ದಟ್ ದಿ ಗ್ರೇಟೆಸ್ಟ್ ಪ್ರಾಬ್ಲಮ್ ಮ್ಯಾನ್ ಫೇಸಸ್ ಇಸ್ ನಾಟ್ ಇಸ್ ಸಿಕ್ನೆಸ್ ಅಂಡ್ ಇಸ್ ಪಾವರ್ಟಿ ಬಟ್ ಸಿನ್
ಹೆಚ್ಚಿನ ತೊಂದರೆ ಒಬ್ಬ ಮನುಷ್ಯ ಅನುಭವಿಸುವುದು ಒಬ್ಬ ಒಂದು ಅನಾರೋಗ್ಯವಲ್ಲ ಆದರೆ ಪಾಪ
ವೆನ್ ಯು ಸಿ ಎ ಮ್ಯಾನ್ ಸಫರಿಂಗ್ ವಿತ್ ಕ್ಯಾನ್ಸರ್ ಆರ್ ಲೆಪ್ರಸಿ ಯು ಫೀಲ್ ಸಾರಿ ಫಾರ್ ಹಿಮ್
ಯಾರಾದರೂ ಕುಷ್ಠರೋಗದಿಂದ ಕ್ಯಾನ್ಸರ್ ಇಂದ ನರಳ್ತಾ ಇದ್ರೆ ನಮಗೆ ದುಃಖ ಆಗುತ್ತೆ
ಬಟ್ ಎ ಪರ್ಸನ್ ಹೂ ಇಸ್ ಇನ್ ಸಿನ್ ಇಸ್ ಇನ್ ಎ ವರ್ಸ್ ಕಂಡೀಷನ್
ಅದಕ್ಕಿಂತ ಒಬ್ಬ ಪಾಪದಲ್ಲಿರೋನು ಇನ್ನೂ ದುಷ್ಟ ಅವಸ್ಥೆಯಲ್ಲಿ
ಯು ಸಿ ಎ ಬೇಗರ್ ಸಿಟಿಂಗ್ ಆನ್ ದ ರೋಡ್ ಯು ಫೀಲ್ ಸಾರಿ ಫಾರ್ ಹಿಮ್
ಒಬ್ಬ ಬಡವ ಭಿಕ್ಷುಕನೇ ಕುಂತ್ಕೊಂಡಿದ್ರೆ ರೋಡ್ ಸೈಡ್ ಅಲ್ಲಿ ನಿಮಗೆ ದುಃಖ ಆಗುತ್ತೆ
ರಿಚ್ ಮ್ಯಾನ್ ಹೂ ಇಸ್ ಇನ್ ಸಿನ್ ಇಸ್ ಇನ್ ಎ ಮಚ್ ವರ್ಸ್ ಕಂಡೀಷನ್
ಈ ಒಂದು ಶ್ರೀಮಂತ ಪಾಪದಲ್ಲಿರೋನು ಇನ್ನೂ ಕ್ಷೀಣ ಸ್ಥಿತಿಯಲ್ಲಿದ್ದಾನೆ
ವಿ ಡೋಂಟ್ ಸಿ ಇಟ್ ಬಿಕಾಸ್ ವಿ ಹ್ಯಾವ್ ನಾಟ್ ಸೀನ್ ಹೌ ಸೀರಿಯಸ್ ಸಿನ್ ಇಸ್
ಯಾಕೆ ಅದನ್ನ ನಾವು ನೋಡೋದಿಲ್ಲ ಅಂದ್ರೆ ನಾವು ಈ ಪಾಪದ ಗಂಭೀರತೆಯನ್ನ ನಾವು ಕಂಡುಕೊಂಡಿಲ್ಲ
ಐ ಮೀನ್ ಯು ನೋ ದಿ ಡಿಫರೆನ್ಸ್ ಬಿಟ್ವೀನ್ ಹ್ಯಾವಿಂಗ್ ಎ ಕಾಫ್ ಅಂಡ್ ಎ ಕೋಲ್ಡ್ ಅಂಡ್ ಹ್ಯಾವಿಂಗ್ ದಿ ಡಿಸೀಸ್ ಆಫ್ ಏಡ್ಸ್
ನಿಮಗೆ ಗೊತ್ತಾ ಒಂದು ಕೆಮ್ಮು ನೆಗಡಿ ಬರೋದಕ್ಕೂ ಮತ್ತು ಏಡ್ಸ್ ರೋಗ ಬರೋದಕ್ಕೂ ವ್ಯತ್ಯಾಸ
ವಾಟ್ ಎ ಡಿಫರೆನ್ಸ್
ಎಷ್ಟು ವ್ಯತ್ಯಾಸ ಇದೆ
ದಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಏಡ್ಸ್ ಅಂಡ್ ಸಿನ್
ಅದೇ ವ್ಯತ್ಯಾಸ ಒಂದು ಏಡ್ಸ್ ರೋಗಕ್ಕೂ ಮತ್ತು ಪಾಪಕ್ಕೂ ಇರುವಂತದ್ದು
ಸಿನ್ ಇಸ್ ಆಸ್ ಮಚ್ ಮೋರ್ ಸೀರಿಯಸ್ ದನ್ ಏಡ್ಸ್ ಆಸ್ ಏಡ್ಸ್ ಇಸ್ ಮೋರ್ ಸೀರಿಯಸ್ ದನ್ ಎ ಕಾಫ್ ಅಂಡ್ ಎ ಕೋಲ್ಡ್
ಈ ಏಡ್ಸ್ಗೂ ಮತ್ತು ಪಾಪಕ್ಕೂ ಇರುವಂತ ಎಷ್ಟು ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟೇ ಒಂದು ಏಡ್ಸ್ ಮತ್ತು ನೆಗಡಿ ಕೆಮ್ಮುಗೂ ಇರುವಂತಹದ್ದು
ಡು ಯು ಅಂಡರ್ಸ್ಟ್ಯಾಂಡ್ ದಟ್
ಅರ್ಥ ಆಗುತ್ತಾ ಇದು
ಐ ಬಿಲೀವ್ ದಟ್ ಮೋಸ್ಟ್ ಬಿಲೀವರ್ಸ್ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಹೌ ಸೀರಿಯಸ್ ಸಿನ್ ಇಸ್
ನಾನು ನಂಬ್ತೇನೆ ಬಹಳಷ್ಟು ವಿಶ್ವಾಸಿಗಳಿಗೆ ಇದರ ಗಂಭೀರತೆ ಪಾಪದ ಗಂಭೀರತೆ ಗೊತ್ತಿಲ್ಲ
ಅಂಡ್ ದಟ್ಸ್ ವೈ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಜೀಸಸ್ ಸಫರ್ಡ್ ಆನ್ ದ ಕ್ರಾಸ್
ಅದರಿಂದ ಯೇಸು ಎಷ್ಟು ಕಷ್ಟಪಟ್ಟನು ಶಿಲುಬೆ ಮೇಲೆ ಅನ್ನೋದು ಕಂಡುಕೊಳ್ಳಕ್ಕಾಗಲ್ಲ ಅವ್ರಿಗೆ
How much he endured to be forsaken by his father.
Aur eshtu prayasa patru tandeyinda berpattu annadu namage artha agala.
Then we see how terrible sin is. It is our sin that put him on the cross.
Adu kandkondaga paapada aa gambhirate namage gotagutte aatana shilbe mele
hakidu. You love me so much.
Adu avaga gotagutte aata eshtondu namana preethisidanu anta.
How can I not love you in return
hage navu atanna matte preetisakagala ishtu preeti kottmele
namu when we understand how much he loved us that we love him
atanu eshtu namanna deerghavagi preetisidane anta gottadre namge preetislikke saragagutte
you've heard something from me but I don't think it sinks in until you meditate on it
nan nanninda neevu vishaya kelirbodu adre neevu dhyana maddene nimge idu nimma hrudayadalli iliyodilla
You know this verse I quoted yesterday I want to show it to you again in 2 Timothy 2
erdane timothiyalli nanu ninne torisidanta vachanavanna matte torislikke bayistene
Timothy was Paul's closest co-worker
Timothy Paulana ati attirada anuyayagidda
and he Paul had explained many things to him
Paulanu Timothyge bahalashtu vishayagalanna vivarisidanu
but there were certain things he could not explain
ಕೆಲವು ವಿಷಯಗಳನ್ನ ಆತ ವಿವರಿಸಲಿಕ್ಕೆ ಸಾಧ್ಯವಾಗಲಿಲ್ಲ
ಅಂಡ್ ಸೊ ಹಿ ಟೆಲ್ಸ್ ಹಿಮ್ ಇನ್ 2 ಟಿಮೊಥಿ 2:7
ಎರಡನೇ ಅಧ್ಯಾಯ 7ನೇ ವಚನವನ್ನ ನೋಡೋಣ
2 Timothy 2:7
ಎರಡನೇ ತಿಮೋತಿ
2:7
ಎರಡನೇ ಅಧ್ಯಾಯ 7ನೇ ವಚನ
ಹಿ ಸೇಸ್ ಥಿಂಕ್ ಅಬೌಟ್ ವಾಟ್ ಐ ಸೇ
ನಾನು ಹೇಳುವುದನ್ನು ಯೋಚಿಸು
and then the Lord alone can give you understanding
kartanu elladralliyu ninage vivekavannu dayapalisu
this thing which I just told you now
nanu ivaga nanu helida vishayagalanna
how much Jesus suffered on the cross
yesu shilube mele eshtu kashtapattano annadu
you know what I say
nanu yen heltini gotta
think about what I said
nanu heldaga adra bagge yochisi
only the Lord can give you understanding
kartanu matra nimage vivekavanna kodtane
if you are lazy not to think about what I have said
nan helidr bagge yochislikke neevu somari agidre
you will remain in the same condition that you are right now
neevu ee nimge ivaga iruvanta sthitiyalliye yavaglu irthira
because I'll tell you something god never rewards a lazy person
ದೇವರು ಒಬ್ಬ ಸೋಮಾರಿಗೆ ಬಹುಮಾನವನ್ನು ಕೊಡಲ್ಲ,
ಗೌರವವನ್ನು.
ಯಾರು ಆತನನ್ನು ಪೂರ್ಣ ಇಚ್ಛೆಯಿಂದ ಹುಡುಕ್ತಾರೋ ಅಂಥವ್ರಿಗೆ ಮಾತ್ರ ಅವರು ಬಹುಮಾನವನ್ನು ಕೊಡುವಂಥವ್ರು.
ಐ ಹ್ಯಾವ್ ಸೀನ್ ಸಮಥಿಂಗ್ ಇನ್ ದ ಲಾಸ್ಟ್ 30 ಇಯರ್ಸ್ ಆಫ್ ಪ್ರೀಚಿಂಗ್ ದೀಸ್ ಟ್ರೂತ್ಸ್.
ಈ ಕಡೆಯ 30 ವರ್ಷಗಳಲ್ಲಿ ಈ ಸತ್ಯಗಳನ್ನು ಹೇಳಿ ನಾನು ನೋಡ್ತಾ ಇದ್ದೇನೆ.
ದಿಸ್ ನಂಬರ್ ಆಫ್ ಪೀಪಲ್ ಹಿಯರ್ ದೀಸ್ ಟ್ರೂತ್ಸ್ ಅಂಡ್ ದೇ ಆಲ್ ಅಂಡರ್ಸ್ಟ್ಯಾಂಡ್ ಇಟ್.
ಈ ಕೆಲವು ಸತ್ಯಗಳನ್ನು ಕೇಳ್ಬಿಟ್ಟು ಅರ್ಥ ಮಾಡ್ಕೊಳ್ತಾರೆ.
ಬಟ್ ಸಮ್ ಪೀಪಲ್ಸ್ ಲೈವ್ಸ್ ಆರ್ ಚೇಂಜ್ಡ್.
ಆದರೆ ಕೆಲವರ ಜೀವಿತ ಮಾತ್ರ ಬದಲಾಗುತ್ತೆ.
ಮೋಸ್ಟ್ ಆಫ್ ದೆಮ್ ದೇರ್ ಲೈವ್ಸ್ ಆರ್ ನಾಟ್ ಚೇಂಜ್ಡ್.
ಬಹಳಷ್ಟು ಜನರ ಜೀವಿತ ಬದಲಾಗಿಲ್ಲ.
ಅಂಡ್ ಐ ಯೂಸ್ ಟು ವಂಡರ್ ವೈ ಇಸ್ ದಿಸ್.
ಯಾಕೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ.
100 ಪೀಪಲ್ ಲಿಸನ್ ಟು ಮೀ, ದೇ ಆಲ್ ಅಂಡರ್ಸ್ಟ್ಯಾಂಡ್ ಇಟ್, ಬಟ್ ಓನ್ಲಿ 5 ಆಫ್ ದೆಮ್ ಲೈಫ್ ಇಸ್ ಚೇಂಜ್ಡ್.
100 ಜನ ನಾನು ಹೇಳಿರೋ ಮಾತನ್ನು ಕೇಳ್ತಾರೆ, ಆದರೆ 5 ಜನರ ಜೀವಿತ ಮಾತ್ರ ಬದಲಾಗುತ್ತೆ.
ದೆನ್ ಐ ರಿಯಲೈಸ್ಡ್,
ನಂತರ ನಾನು ತಿಳ್ಕೊಂಡೆ,
ಓನ್ಲಿ 5 ಮೆಡಿಟೇಟೆಡ್ ಆನ್ ವಾಟ್ ಐ ಸೆಡ್ ಅಂಡ್ ಸಾಟ್ ಗಾಡ್ ಟು ಅಂಡರ್ಸ್ಟ್ಯಾಂಡ್ ಇಟ್.
ಅದರಲ್ಲಿ 5 ಜನ ಮಾತ್ರ ನಾನು ಹೇಳಿದ್ದನ್ನು ಧ್ಯಾನ ಮಾಡಿ ದೇವರನ್ನ ಹುಡುಕಿದ್ದಾರೆ.
ದ ರೆಸ್ಟ್ ಆಫ್ ದೆಮ್ ಗಾಟ್ ಇಟ್ ಇನ್ ದೇರ್ ಹೆಡ್ಸ್.
ಉಳಿದವರು ತಲೆಯಲ್ಲಿ ಮಾತ್ರ ಅವರ ಅರ್ಥ ಮಾಡಿಕೊಂಡಿದ್ದಾರೆ.
5 ಆಫ್ ದೆಮ್ ಗಾಟ್ ಇಟ್ ಇನ್ ದೇರ್ ಹಾರ್ಟ್ಸ್.
5 ಜನರು ಹೃದಯದಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ.
ದೇರ್ ಲೈಫ್ ವಾಸ್ ಚೇಂಜ್ಡ್.
ಅವರ ಜೀವಿತ ಬದಲಾಗಿದೆ.
ದಿ ಅದರ್ 95,
95 ಜನ ಉಳಿದವರು,
ದೇ ವಿಲ್ ಗೋ ಫಾರ್ ಅನದರ್ 100 ಕಾನ್ಫರೆನ್ಸಸ್ ಅಂಡ್ ದೇರ್ ಲೈಫ್ ವಿಲ್ ನಾಟ್ ಚೇಂಜ್ ಒನ್ ಬಿಟ್.
ಅವರು ಉಳಿದ 100 ಕಾನ್ಫರೆನ್ಸ್ ಕೂಟಗಳಿಗೆ ಹೋಗ್ತಾರೆ, ಅವರ ಜೀವಿತ ಹಾಗೆ ಉಳಿಯುತ್ತೆ.
ಲಾಸ್ಟ್ 100 ಕಾನ್ಫರೆನ್ಸಸ್ ಡಿಡ್ ನಾಟ್ ಚೇಂಜ್ ದೇರ್ ಲೈಫ್, ನೆಕ್ಸ್ಟ್ 100 ಕಾನ್ಫರೆನ್ಸಸ್ ವಿಲ್ ನಾಟ್ ಚೇಂಜ್ ದೇರ್ ಲೈಫ್.
ಕಡೆಯ 100 ಕಾನ್ಫರೆನ್ಸ್ಗಳು ಅವರ ಜೀವಿತವನ್ನು ಬದಲಾಯಿಸಿಲ್ಲ ಮುಂದಿನ.
ಬಿಕಾಸ್ ಆಫ್ ಒನ್ ಸಿಂಪಲ್ ರೀಸನ್,
ಒಂದು ಕಾರಣದಿಂದ,
ದೇ ಆರ್ ಲೇಜಿ.
ಅವರು ಸೋಮಾರಿಗಳು.
ದೇ ವಾಂಟ್ ಟು ಬಿ ಸ್ಪೂನ್ ಫೆಡ್.
ಅವರಿಗೆ ಚಮಚದಲ್ಲಿ ತಿನ್ನಿಸಬೇಕು.
ಸಂಬಡಿ ಮಸ್ಟ್ ಕಮ್ ಅಂಡ್ ಗಿವ್ ದೆಮ್.
ಅವರಿಗೆ ಯಾರಾದರೂ ತಿನ್ನಿಸಬೇಕು.
ಟು ಲೇಜಿ ಟು ಚೂ ದೆಮ್ಸೆಲ್ವ್ಸ್ ಅಂಡ್ ಫೈಂಡ್ ಔಟ್ ವಾಟ್ ಇಸ್ ಗಾಡ್ ಟ್ರೈಂಗ್ ಟು ಸೇ ಟು ಮೀ.
ಅವರು ತಾವೇ ಕಚ್ಚಿ ಅಗಿಯೋದಕ್ಕೆ ಗೊತ್ತಿಲ್ಲ ದೇವರ ವಾಕ್ಯಗಳನ್ನು.
ಸೊ ದೇ ಗೆಟ್
ದೇವರು ಏನು ಹೇಳ್ತಾ ಇದ್ದಾರೆ ಅಂತ.
God is a rewarder of those who diligently seek him.
ಯಾರು ಪೂರ್ಣ ಹೃದಯದಿಂದ ದೇವರನ್ನ ಹುಡುಕ್ತಾರೋ ಅವರಿಗೆ ದೇವರು ಪ್ರತಿಫಲವನ್ನು ಕೊಡ್ತಾನೆ.
Let me show you a verse in Genesis chapter 3.
ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಳೋಣ.
One of the results of sin is this.
ಈ ಪಾಪದ ಪ್ರತಿಫಲ ಇದಾಗಿದೆ, ಫಲಿತಾಂಶ.
The Lord told Adam,
ದೇವರು ಆದಮನಿಗೆ ಹೇಳಿದರು,
ನೌ ಬಿಕಾಸ್ ಯು ಹ್ ಡಿಸ್ಒಬೇಯ್ಡ್ ಮೀ ದೇರ್ ಸಮ್ ಪನಿಷ್ಮೆಂಟ್ಸ್ ದಟ್ ಆರ್ ಗೋಯಿಂಗ್ ಟು ಕಮ್.
ನೀನು ನನ್ನನ್ನು ವಿಧೇಯನಾಗಿಲ್ದೇ ಇರೋದ್ರಿಂದ ನೀನು ಇದನ್ನು ಅನುಭವಿಸ್ತೀಯ ಅಂತ.
ಒನ್ ಆಫ್ ದ ಥಿಂಗ್ಸ್ ವಾಸ್ ದಿಸ್.
ಮೊದಲು ಒಂದು ಇದಾಗಿತ್ತು ಅದರಲ್ಲಿ.
ಫಾರ್ ಎಕ್ಸಾಂಪಲ್ ವರ್ಸ್ 18, ದೇರ್ ವಿಲ್ ಬಿ ಥಾರ್ನ್ಸ್ ಅಂಡ್ ಥಿಸಲ್ಸ್.
ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬೆಳೆಯುವು.
ಅಂಡ್ ವಿ ನೋ ದಟ್ಸ್ ಟ್ರೂ ಫಾರ್ ಆಲ್ ಆಫ್ ಅಸ್.
ಹೌದು, ನಮಗೆಲ್ಲ ಗೊತ್ತಿದೆ.
ಅಂಡ್ ಹಿಯರ್ಸ್ ಅನದರ್ ಥಿಂಗ್.
ಇನ್ನೊಂದು ವಿಷಯ,
ವರ್ಸ್ 19,
19ರಲ್ಲಿ,
ಬೈ ದ ಸ್ವೆಟ್ of your face you will eat your bread.
ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು.
That means you have to perspire in order to earn your living.
ಅಂದ್ರೆ ನಿಮ್ಮ ಜೀವಿತವನ್ನು ಸಂಪಾದಿಸಬೇಕಾದ್ರೆ ನೀವು ಬೆವರಿಳಿಸಬೇಕು ಅಂತ ಹೇಳುತ್ತೆ.
You've got to work hard to feed your family.
ನಿಮ್ಮ ಕುಟುಂಬಕ್ಕೆ ಊಟ ಕೊಡಬೇಕು ಅಂದ್ರೆ ನೀವು ಕಷ್ಟಪಡಬೇಕಾಗಿದೆ.
In 2 Thessalonians 3 it says if a man doesn't work he shouldn't eat.
ಎರಡು ತಸ್ಲೋನಿಕ 3ರಲ್ಲಿ ಹೇಳುತ್ತೆ, ಅವನು ಯಾರು ಕೆಲಸ ಮಾಡಲ್ಲ ಅವನು ಊಟ ಮಾಡಬಾರದು ಅಂತ.
ಯಾ, ದಟ್ ಇಸ್ ರಿಲೇಟೆಡ್ ಟು ದಿಸ್. ಬೈ ದ ಸ್ವೆಟ್ ಆಫ್ ಯುವರ್ ಫೇಸ್ ಯು ಶಾಲ್ ಈಟ್ ಯುವರ್ ಬ್ರೆಡ್.
ಇಲ್ಲಿ ನೀನು ಬೆವರುಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ಅಂತ ಹೇಳುತ್ತೆ.
ದಿ ಅದರ್ ವರ್ಸ್ ಇಸ್ 2 Thessalonians 3.
ಎರಡು ತಸ್ಲೋನಿಕದಲ್ಲಿ ನೋಡ್ತೇವೆ 3ನೇ ಅಧ್ಯಾಯ
ವರ್ಸ್ 10. 2 Thessalonians 3:10.
ಎರಡು ತೆಸಲೋನಿಕ 3:10ರಲ್ಲಿ ನೋಡೋಣ.
Supposing a person does not want to sweat.
ಒಬ್ಬ ಮನುಷ್ಯನಿಗೆ ಬೆವರಿಳಿಸೋದಕ್ಕೆ ಇಷ್ಟ ಇಲ್ಲ, ಏನ್ ಮಾಡ್?
Then he shouldn't eat.
ಅವನು ಊಟ ಮಾಡಬಾರದು.
Verse 10, last part. If a man will not work, neither let him eat.
ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ನಿಮಗೆ ಆಜ್ಞಾಪಿಸಿದೇವ ಅಷ್ಟೇ ಅಂತ ಹೇಳಿ.
That's why we should never encourage lazy people in the church by giving them money.
ನಾವು ಸಭೆಯಲ್ಲಿ ಮುಖ್ಯವಾಗಿ ಸೋಮಾರಿಗಳಿಗೆ ಹಣ ಕೊಟ್ಟು ಪ್ರೋತ್ಸಾಹಿಸಬಾರದು.
ಐ ನೆವರ್ ಡೂ ದಟ್.
ನಾನು ಯಾವತ್ತೂ ಮಾಡೋದಿಲ್ಲ ಅದನ್ನ.
ಬಿಕಾಸ್ ದ ಲಾ ಆಫ್ ಗಾಡ್ ಇಸ್ ಇಫ್ ಹಿ ಡಸಂಟ್ ವರ್ಕ್ ಡೋಂಟ್ ಹಿ ಶುಡ್ನ್ ಈಟ್ ಎನಿಥಿಂಗ್.
ಈ ದೇವರ ನಿಯಮ ಏನಾಗಿದೆ ಅಂದ್ರೆ ಯಾವನು ಕೆಲಸ ಮಾಡೋದಿಲ್ವೋ ಅವನು ತಿನ್ನಬಾರದು ಅಂತ.
ಯು ಸೇ ವೆಲ್ ಹಿ ವಿಲ್ ಸ್ಟಾರ್ವ್.
ಅವನು ಹಸಿವಿಂದ ಸಾಯ್ತಾನೆ.
ಹಿ ವಿಲ್ ಡೈ.
ಅವನು ಸಾಯಬಹುದು.
ಯಾ, ಲೆಟ್ ಹಿಮ್ ಸ್ಟಾರ್ವ್ ಅಂಡ್ ಡೈ.
ಅವನು ಸಾಯಲಿ, ಪರವಾಗಿಲ್ಲ.
ಇಫ್ ಅ ಮ್ಯಾನ್ ಇಸ್ ನಾಟ್ ವಿಲಿಂಗ್ ಟು ವರ್ಕ್ ಹಿ ಶುಡ್ ನಾಟ್ ಈಟ್.
ಯಾರು ಅವನಿಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅವನು ಊಟ ಮಾಡಬಾರದು.
That's a law of God, it's not my law.
ನನ್ನ ಅದು ನಿಯಮ ಅಲ್ಲ, ಅದು ದೇವರ ನಿಯಮ.
Here it says in verse 10, we gave this order when we were there.
ನಾವು ಅಲ್ಲಿ ಇದ್ದಾಗ ಈ ಆಜ್ಞೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳುತ್ತೆ.
It was an order.
ಇದು ಒಂದು ಆಜ್ಞೆ ಆಗಿದೆ.
If a man doesn't work, he shouldn't eat.
ಮನುಷ್ಯ ಕೆಲಸ ಮಾಡಿಲ್ಲ ಅಂದ್ರೆ ಅವನು ತಿನ್ನಬಾರದು.
And everybody who wants to find work can find it.
ಯಾರು ಈ ಕೆಲಸ ಮಾಡಿ ಕಷ್ಟಪಡ್ತಾರೆ ಅವರು ಹುಡುಕ್ ಸಿಗ್ತಾರೆ, ಅವರಿಗೆ ಸಿಗುತ್ತೆ.
Now the same principle applies in knowing God's word.
ಈ ಸಿದ್ಧಾಂತ ದೇವರ ವಾಕ್ಯವನ್ನ ಕಂಡುಕೊಳ್ಳೋದ್ರಲ್ಲೂ ಕೂಡ ಅನ್ವಯಿಸುತ್ತೆ.
This is spiritual bread.
ಇದು ಒಂದು ಆತ್ಮಿಕ ಆಹಾರವಾಗಿದೆ.
And if a man does not sweat, he cannot get his bread.
ಅವನು ಒಬ್ಬ ಮನುಷ್ಯ ಇದರಲ್ಲಿ ಬೆವರು ಇಳಿಸಿಲ್ಲ ಅಂದ್ರೆ ಅವನಿಗೇನು ಸಿಕ್ಕೋದಿಲ್ಲ.
ದಟ್ ಮೀನ್ಸ್ ಇಫ್ ಯು ಆರ್ ಲೇಜಿ, ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎನಿಥಿಂಗ್ ಫ್ರಮ್ ಗಾಡ್ಸ್ ವರ್ಡ್.
ಅದರ ಅರ್ಥ ನೀನು ಸೋಮಾರಿಯಾಗಿದ್ರೆ ದೇವರ ವಾಕ್ಯದಿಂದ ನಿನಗೇನು ಸಿಕ್ಕೋದಿಲ್ಲ.
I mean, isn't it a shameful thing that if you don't go to work and you're always wanting somebody else to give you money to buy bread?
ಇದು ನಾಚಿಕೆ ಆಗೋದಿಲ್ಲ? ನೀವು ಕೆಲಸಕ್ಕೆ ಹೋಗದೇನೆ ಯಾರಾದರೂ ನಿಮ್ಗೆ ಯಾವಾಗಲೂ ಸಹಾಯ ಮಾಡಬೇಕು, ಊಟ ಕೊಡಬೇಕು ಅನ್ಕೊಂಡಿರೋದು.
I mean, most of us would feel ashamed of ourselves. We say, I want to earn my own bread. Why should this chap always earn money and give me money for my bread?
ನಮಗೆ ಬಹಳ ಕಷ್ಟ ಆಗುತ್ತೆ ಮತ್ತೆ ದುಃಖ ಆಗುತ್ತೆ, ಏನು ನಾನು ಕೆಲಸಕ್ಕೆ ಹೋಗದೆ ಯಾರೋ ಒಬ್ಬರು ನನಗೆ ಸಹಾಯ ಮಾಡಬೇಕಲ್ಲ ಯಾವಾಗಲೂ ಅಂತ.
It's the same thing spiritually.
ಹಾಗೆ ಆತ್ಮಿಕವಾಗಿ ಕೂಡ.
We must meditate on what we hear.
ನಾವು ಏನು ಕೇಳಿಸ್ಕೊಳ್ತೀವೋ ಅದ್ರ ಬಗ್ಗೆ ಧ್ಯಾನ ಮಾಡಬೇಕು.
That is the meaning of spiritually perspiring so that we get some bread.
ಅದೇ ಅರ್ಥ ಆತ್ಮಿಕವಾಗಿ ಬೆವರಿಳಿಸೋದು ದೇವರ ಊಟ ಸಿಗ್ಲಿಕ್ಕೆ.
We see here that we need to learn how much God loved us.
ಇಲ್ಲಿ ನಾವು ತಿಳ್ಕೊಳ್ಳೋದು ಮುಖ್ಯವಾಗಿ ಏನು ಅಂದ್ರೆ ದೇವರು ಎಷ್ಟು ನಮ್ಮನ್ನ ಪ್ರೀತಿಸಿದರು ಅನ್ನೋದು.
ದ ಸೆಕೆಂಡ್ ಥಿಂಗ್ ಇಸ್ ಲೂಕ್ ಚಾಪ್ಟರ್ 7.
ಲೂಕ 7ರಲ್ಲಿ ನೋಡ್ಕೊಳ್ಳೋಣ.
It says here,
ಎರಡನೇ ವಿಷಯ,
you know, Jesus said if one man was forgiven 500 pounds, another person forgiven 50 pounds, who will love more?
ಒಬ್ಬ 500 ಹಣದಷ್ಟು ಕ್ಷಮಿಸಲ್ಪಟ್ಟಿದ್ರೆ, ಒಬ್ಬ 50 ಹಣದಷ್ಟು ಕ್ಷಮಿಸಲ್ಪಟ್ಟಿದ್ರೆ ಯಾರು ಹೆಚ್ಚಾಗಿ ಪ್ರೀತಿಸ್ತಾರೆ?
Verse 41 and 42.
41-42ರಲ್ಲಿ ನೋಡ್ಕೊಳ್ಳೋಣ.
So Jesus replied, verse 47.
47ರಲ್ಲಿ ದೇವರು ಅದಕ್ಕೆ ಉತ್ತರ ಕೊಡ್ತಾರೆ.
The one who is forgiven more loves more.
ಪಾಪಗಳು ಬಹಳವಾಗಿದ್ದರೂ ಇದಕ್ಕೆ ಪ್ರಮಾಣ ಯಾರು ಹೆಚ್ಚಾಗಿ ಕ್ಷಮಿಸಲ್ಪಡ್ತಾರೋ ಅವರು ಹೆಚ್ಚಾಗಿ ಪ್ರೀತಿಸ್ತಾರೆ ಅಂತ ಹೇಳ್ತಾರೆ.
ದ ಮೋರ್ ಯು ರಿಯಲೈಸ್ ಹೌ ಮಚ್ ಯು ಬೀನ್ ಫಾರ್ ಗಿವನ್ ಬೈ ಗಾಡ್, ದ ಮೋರ್ ಯು ವಿಲ್ ಲವ್ ಹಿಮ್.
ನಿಮಗೆ ಹೆಚ್ಚಾಗಿ ನೀವು ಎಷ್ಟು ಕ್ಷಮಿಸಲ್ಪಟ್ಟಿದ್ದೀರಿ ಅಂತ ಅರ್ಥ ಆಗುತ್ತೋ ಅವಾಗ ನೀವು ಹೆಚ್ಚು ದೇವರನ್ನ ಪ್ರೀತಿಸ್ತೀರ.
ಸೊ ಹೌ ಡಸ್ ಆರ್ ಲವ್ ಫಾರ್ ದ ಲಾರ್ಡ್ ಗ್ರೋ?
ದೇವರ ಮೇಲೆ ಪ್ರೀತಿ ಹೇಗೆ ಬೆಳೆಯುತ್ತೆ?
ಟು ಥಿಂಗ್ಸ್,
ಎರಡು ವಿಷಯ.
ಒನ್, ಟು ಮೆಡಿಟೇಟ್ ಆನ್ ಹೌ ಮಚ್ ಜೀಸಸ್ ಲವ್ ಮೀ.
ಒಂದು, ದೇವರು ಯೇಸು ಎಷ್ಟು ನನ್ನನ್ನು ಪ್ರೀತಿಸಿದರು ಅಂತ ತಿಳ್ಕೊಳ್ಳೋದು.
ನಂಬರ್ 2,
ಎರಡನೇದು,
ಟು ಮೆಡಿಟೇಟ್ ಆನ್ ಹೌ ಮೆನಿ ಆಫ್ ಮೈ ಸಿನ್ಸ್ ಹಿ ಹಸ್ ಫರ್ಗಿವನ್.
ಎಷ್ಟು ಪಾಪಗಳನ್ನು ನನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ ಅಂತ ತಿಳ್ಕೊಳ್ಳೋದು.
ಯು ಮಸ್ಟ್ ಥಿಂಕ್ ಆಫನ್ ಅಬೌಟ್ ಆಲ್ ದ ಸಿನ್ಸ್ ಯು ಕಮಿಟೆಡ್ ಇನ್ ಯುವರ್ ಲೈಫ್.
ನೀವು ಯಾವಾಗಲೂ ಆಗಾಗ್ಗೆ ಯೋಚನೆ ಮಾಡಬೇಕು ನೀವು ಮಾಡಿರೋ ಪಾಪಗಳನ್ನ.
ನಾಟ್ ಟು ಫೀಲ್ ಗಿಲ್ಟಿ ಬಿಕಾಸ್ ದ ಬ್ಲಡ್ ಆಫ್ ಜೀಸಸ್ ಹ್ಯಾಸ್ ಕ್ಲೆನ್ಸ್ಡ್ ಅಸ್.
ನೀವು ಅದರಿಂದ ಕಷ್ಟಪಡೋದ್ರಿಂದ ಆಗೋದಲ್ಲ.
Because the blood of Jesus has cleansed us.
ಯಾಕೆ ಅಂದ್ರೆ ಅದನ್ನ ದೇವ ಯೇಸುವಿನ ರಕ್ತ ತೊಳೆಯಲ್ಪಟ್ಟಿದೆ.
But to meditate to know how much the Lord has forgiven me.
ದೇವರು ಎಷ್ಟು ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಧ್ಯಾನ ಮಾಡುವಂತದ್ದು.
I'll tell you, I try to remember all the sins that I can remember from the time I was born.
ನನಗೆ ನೆನಪು ಬರುತ್ತೆ ನಾನು ಮರು ಹುಟ್ಟಿದಾಗ್ಲಿಂದ ಎಷ್ಟು ಪಾಪಗಳನ್ನು ಮಾಡಿದ್ದೆ.
I can't remember all of them.
ನನಗೆ ಅದೆಲ್ಲ ನೆನಪು ಬರೋದಿಲ್ಲ.
But whatever I can remember,
ನನಗೆ ನೆನಪು ಬರುವಂತದ್ರಲ್ಲಿ
ಐ ಟ್ರೈ ನೆವರ್ ಟು ಫರ್ಗೆಟ್.
ನಾನು ಪ್ರಯತ್ನ ಮಾಡ್ತೀನಿ ಆದಷ್ಟು ಮರಿದೇ ಇರಲಿಕ್ಕೆ.
ಐ ಡೋಂಟ್ ಫೀಲ್ ಗಿಲ್ಟಿ ಬಿಕಾಸ್ ಯು ಆರ್ ಆಲ್ ಕ್ಲೀನ್ಸ್ಡ್ ಇನ್ ದಿ ಬ್ಲಡ್ ಆಫ್ ಕ್ರೈಸ್ಟ್.
ಅದರಿಂದ ನಾನು ಒಂದು ಕೆಟ್ಟ ಮನಸಾಕ್ಷಿನ ಇಟ್ಕೊಳ್ಳೋದಿಲ್ಲ.
ಐ ಟ್ರೈ ಟು ರಿಮೆಂಬರ್ ಸೊ ದಟ್ ಐ ನೋ ಹೌ ಮಚ್ ದ ಲಾರ್ಡ್ ಇಸ್ ಫಾರ್ ಗಿವನ್ ಮೀ.
ಯಾಕೆ ನಾನು ಅದನ್ನ ನೆನಪಿಸಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎಷ್ಟು ದೇವರು ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಿ.
ಐ ವಿಲ್ ಲವ್ ದ ಲಾರ್ಡ್ ಮೋರ್.
ಅದರಿಂದ ನಾನು ಕರ್ತನನ್ನ ಹೆಚ್ಚಾಗಿ ಪ್ರೀತಿಸುತ್ತೇನೆ.
I won't despise other people when they fall into sin.
ಮತ್ತೆ ನಾನು ಬೇರೆಯವರು ಪಾಪಗಳಲ್ಲಿ ಬೀಳೋದು ನೋಡಿದ್ರೆ ಅವ್ರನ್ನ ಕ್ಷೀಣವಾಗಿ ನೋಡೋದಿಲ್ಲ.
I will be saved from spiritual pride.
ಅದರಿಂದ ನಾನು ಈ ಆತ್ಮಿಕ ಗರ್ವದಿಂದ ಕಾಪಾಡಲ್ಪಡ್ತೇನೆ.
So I want to recommend this to you.
ನಾನು ನಿಮಗೆ ಇದನ್ನ,
if you want to love the Lord with all your heart,
ನೀವು ಕರ್ತನನ್ನ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು ಅಂದ್ರೆ,
please take this prescription.
ಈ ಒಂದು ಮಧ್ಯ ತಗೊಳ್ಳಿ,
ಟೇಕ್ ದಿಸ್ ಅಡ್ವೈಸ್.
ಈ ವಿಷಯವನ್ನ ನಿಮ್ಮ
ಹೃದಯಕ್ಕೆ
ತಗೊಳ್ಳಿ. ಒಂದು,
ಮೆಡಿಟೇಟ್ ಆನ್ ಹೌ ಮಚ್ ದ ಲಾರ್ಡ್ ಲವ್ಸ್ ಯು.
ನೀವು ಧ್ಯಾನ ಮಾಡಿ ದೇವರು ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮಗೆ ಅಂತ. ಎರಡನೇದು,
ನೆವರ್ ಫರ್ಗೆಟ್ ಬಟ್ ಮೆಡಿಟೇಟ್ ಆನ್ ಆಲ್ ದ ಸಿನ್ಸ್ ಯು ಕಮಿಟೆಡ್ ಫ್ರಮ್ ದ ಡೇ ಯು ವರ್ ಬೋರ್ನ್ ದಟ್ ಯು ಕ್ಯಾನ್ ರಿಮೆಂಬರ್.
ನೀವು ಹುಟ್ಟಿದಂದಿನಿಂದ ಎಷ್ಟು ಪಾಪಗಳನ್ನ ನೀವು ಮಾಡಿದಿರಾ ಅದ್ರ ಬಗ್ಗೆ ನೀವು ಸ್ವಲ್ಪ ಧ್ಯಾನ ಮಾಡಿ.
ಯು ವಾಂಟ್ ಡಿಸ್ಪೈಸ್ ಅದರ್ ಪೀಪಲ್.
ನೀವು ಬೇರೆಯವ್ರನ್ನ ಕೇವಲವಾಗಿ ನೋಡೋದಿಲ್ಲ.
ಯು ವಿಲ್ ಲವ್ ದ ಲಾರ್ಡ್ ಮಚ್ ಮೋರ್.
ಅದರಿಂದ ನೀವು ಕರ್ತನನ್ನ ಹೆಚ್ಚಾಗಿ ಪ್ರೀತಿಸ್ತೀರಾ.
Then we love the Lord with all our hearts.
ನಂತರ ದೇವರನ್ನ ನಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸ್ತೀವಿ.
We'll find many of our other problems solved.
ಅದರಿಂದ ನಮ್ಮ ಬೇರೆ ಸಮಸ್ಯೆಗಳು ಪರಿಹಾರವಾಗುತ್ತೆ.
Let's pray.
ಪ್ರಾರ್ಥಿಸೋಣ.
Heavenly Father.
ಪರಲೋಕ ತಂದೆಯೇ.
Help us to apply these truths to our lives.
ಇದನ್ನ ನಮ್ಮ ಜೀವಿತಕ್ಕೆ ಅಳವಡಿಸಲಿಕ್ಕೆ ಸಹಾಯ ಮಾಡು.
So that we can honor you and glorify you.
ನಾವು ನಿಮ್ಮನ್ನ ಗೌರವಿಸಿ ಮಹಿಮೆ ಪಡಿಸೋದಕ್ಕೆ.
Pray in Jesus' name.
ಯೇಸುವಿನ ಹೆಸರಲ್ಲಿ ಬೇಡ್ತೀವಿ.